ಆದ್ದರಿಂದ ಆ ಮೂರಕ್ಕೆ ಆ ಮೂರು ಲಿಂಕ್ ಅದು. ಈ ಮೂರು ಮಾಡ್ಬೇಕಾದ್ರೆ ಏನಾಗಿರಬೇಕು ಆ ಮೂರು ತಿಳಿದಿರಬೇಕು. ಆದ್ದರಿಂದ ಮತ್ತೆ ಹೇಳಬೇಕಾಗಿಲ್ಲ, ಅದನ್ನು ಮುಂದೆ ಹೇಳ್ತಾರೆ. ಮತ್ತೆ ವಿವರಣೆ ಕೊಡ್ಬೇಕಾದ್ರೆ ಅಂತ ಹೇಳ್ತಾರೆ. ಸಮೃತ್ಯುಪಾಸ ತ್ರಯಮೇತಿ ಬ್ರಹ್ಮಜ್ಞಾನದಕ್ಕೆ ಅರ್ಥ ಹೇಳ್ತಾ ಇದಕ್ಕೇನು ಆಧಾರ ಅಂದರೆ ಇತಿ ನಾಮನಿರುಕ್ತೋ, ನಾಮನಿರುಕ್ತಿ ಅಂತ ಒಂದು ಗ್ರಂಥ, ನಾಮನಿರುಕ್ತಿ ಹೆಸರನ್ನು ಬಿಡಿಸಿ ಹೇಳ್ತಕ್ಕಂಥ ಗ್ರಂಥ ಅಂತ ಅರ್ಥ. ನಾಮ ನಿರ್ವಚನ ಮಾಡ್ತಕ್ಕಂಥ ಗ್ರಂಥದಲ್ಲಿ ಬಂದಿದೆ, ಆದ್ದರಿಂದ ಆ ಅರ್ಥನೆ ಮಾಡಬೇಕು. ಅನೇಕ ರೂಪಾಂ ಅಂತ ಬಂತು, ಅನೇಕ ರೂಪವಾದ ಈ ಶೃಂಕ, ಈ ಒಂದು ಚೈನ್ ಕೊಡ್ತೇನೆ ತಗೋ ಅಂತ ಹೇಳಿದ್ರಲ್ಲ, ಅನೇಕ ರೂಪ ಅಂದ್ರೇನು? ಸ್ವರ್ಣಮಯೀಂ, ಚಿನ್ನವನ್ನು ಅನೇಕ ರೂಪ ಅಂತ ಕರೀತಾರೆ. ಅದಕ್ಕೇನು ಆಧಾರ ಅಂದರೆ ಬಹುರೂಪಂಚ ಪುರಟಂ ಕಾರ್ತಸ್ವರಮಿತೀರ್ಯತೆ ತ್ಯಭಿಧಾನಾತ್. ಬಹುರೂಪ, ಪುರಟ, ಕಾರ್ತಸ್ವರ ಎಲ್ಲ ಪರ್ಯಾಯ ಪದಗಳು. ಯಮೋ ಅನುಮಾದ ಸಂತುಷ್ಟೋ ವನ್ನೇ ತನ್ನಾಮ ತಾಮಪಿ ಶೃಂಕಾಂ ಸ್ವರ್ಣಮಯೀಂಚವ ಕಂಠಮಾಲಾಮದಾದ್ಭಿಹು ಇತಿ ಪಾದ್ಮೇ. ಪದ್ಮಪುರಾಣ ಮತ್ತೆ ಹೇಳ್ತಾ ಇದೆ, ಯಮ ಅನುವಾದ ಸಂತುಷ್ಟ. ಬ್ರಹ್ಮದೇವ ಯಮದೇವರು ಏನು ಹೇಳಿದರು ಅದನ್ನು ನಚಿಕೇತ ಅನುವಾದ ಮಾಡಿ ಒಪ್ಪಿಸಿದ, ಭಾರಿ ಖುಷಿಯಾಯಿತು. ಒನ್ನೇಹೇ ತನ್ನಾಮತಾಮಪಿ, ಆ ಅಗ್ನಿಗೆ ನಾಚಿಕೇತಾಗ್ನಿ ಅಂತ ಹೆಸರನ್ನು ಇಟ್ಟರು. ಶೃಂಕಾಂ ಸ್ವರ್ಣಮಯೀಂಚವ, ಚಿನ್ನದ ಒಂದು ಶೃಂಖಲೆಯನ್ನು ಕೊಟ್ಟರು. ಅದೇನದು ಕಂಠಮಾಲ, ಕಂಠಮಾಲೆಯನ್ನಾಗಿ ಅದನ್ನು ಕೊಟ್ಟರು. ಅದಾದ್ಭಿಹು ಇತಿ ಪಾದ್ಮೇ, ಈಗ ಪದ್ಮಪುರಾಣ ಹೇಳ್ತಾ ಇದೆ ಈ ವಾಕ್ಯ. ಅನೇಕ ರೂಪಕ್ಕೆ ಬೇರೆ ಅರ್ಥ ಅಲ್ಲ, ಬೇರೆ ಅರ್ಥಕ್ಕಿಂತ ಇಲ್ಲಿ ಅನೇಕ ರೂಪ ಅಂದರೆ ಚಿನ್ನ ಅಂತ ಹೇಗೆ ಅರ್ಥ ಆಗ್ತದೆ ಪ್ರಶ್ನೆ ಬಂತು. ಅದಕ್ಕೆ ಅನೇಕ ರೂಪ ಅಂದರೆ ಬಹುರೂಪ ಕೋಶದಲ್ಲೇ ಇದೆ ಅಂತ ಆಚಾರ ಹೇಳಿದರು. ಕೋಶದಲ್ಲೇ ಚಿನ್ನ ಅಂತ ಬೇರೆಯವರು ಬರೀತಾರೆ, ಕೋಶದಲ್ಲೇ ಇದೆ ಅಂತೇಳಿ ಅವ್ರು ಆಧಾರ ಕೊಟ್ಟಿಲ್ಲ, ಸುಮ್ಮನೆ ಬರೀತಾರೆ. ಆಚಾರ ಆಧಾರ ಕೊಟ್ಟು ಹೇಳ್ತಾರೆ, ಬಹು ಕಾರ್ತಸ್ವರ ವಿತೀರ್ಯತೆ ಅಂತ ಅನುವಾದವನ್ನು ಹೇಳಿದರು. ಇದಿಷ್ಟು ಹೇಳ್ತಕ್ಕಂಥ ಪದ್ಮಪುರಾಣದ ವಾಕ್ಯನ ಕೋಟ್ ಮಾಡ್ತಾರೆ. ಯಮಃ ಅನುವಾದ ಸಂತುಷ್ಟ ವನ್ಹೇ ತನ್ನಾಮತಾಮಪಿ ಶೃಂಕಾಂ ಸ್ವರ್ಣಮಯೀಂ ಅಂತ ಹೇಳಿದ್ರಿಂದ ಅನೇಕ ರೂಪಾಂ ಸ್ವರ್ಣಮಯೀಂ, ಅದು ಲಿಂಕ್ ಆಯಿತು. ಮತ್ತೆ ಕಂಠಮಾಲ ಮದಾದ್ಯು, ಸೊಂಟ ಚೈನ್ ಏನು, ಸೊಂಟದ ಚೈನು ಆಗ್ಬೋದು, ಅದಕ್ಕೋಸ್ಕರ ಕಂಠಮಾಲ ಅಂತ ಕರೆದಿದ್ದರಿಂದ ಕೊರಡಿ ಹಾಕ್ಕೊಳ್ಳೋ ಚೈನನ್ನು, ಬಂಗಾರದ ಚೈನನ್ನು ಕೊಟ್ಟರು ಯಮದೇವರು. ಇತಿ ಪಾದ್ಮೇ, ಯಾತಕ್ಕೆ ಪದ್ಮಪುರಾಣ ಕೋಟ್ ಮಾಡಬೇಕು ಅಂದರೆ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮೂಪ ಬ್ರಹ್ಮಯೇ, ಇತಿಹಾಸ ಪುರಾಣಗಳ ಸಹಾಯದಿಂದನೇ ವೇದಾರ್ಥವನ್ನು ಮಾಡ್ಕೋಬೇಕು. ಪದ್ಮಪುರಾಣ ಪುರಾಣ ಅದನ್ನು ಕೋಟ್ ಮಾಡದೆ ಮುಗಿದು ತುಳಿದ್ರು, ಅಪ್ಪಿತಪ್ಪಿ ಕೋಟ್ ಮಾಡೋದಿಲ್ಲ ಪುರಾಣಗಳನ್ನು. ಯಾವುದನ್ನು ಅವ್ರು ಹೇಳಿದ್ದೇ ಅರ್ಥ, ಅವ್ರು ಹೇಳಿದ್ದೇ ಅರ್ಥ, ಅದು ಏನು ಹೇಳಿದ್ದೇ ಹೇಳಿದ ಜನ ಎಲ್ಲ ಸಗಪೋಲು ಕಲ್ಪಿತ ಅರ್ಥಗಳು, ಆಧಾರಪೂರ್ವಕ ಅರ್ಥವನ್ನು ಬರೀಬೇಕು ಯಾವಾಗಲೂ. ಲೋಕಾದಿಹಿ ಪ್ರತಿಷ್ಠಾ ಬ್ರಹ್ಮಜ್ಞ ಅನಂತ ಲೋಕಾಪ್ತಿ ಇತ್ಯಾದಿ ವಿಶೇಷಣೈಶ್ಚ ಭಗವಾನೇವಾ. ಇಲ್ಲಿ ಯಾರನ್ನು ತಿಳಿಬೇಕು ಅಂತ ಹೇಳಿದಾಗಾಯಿತು, ಲೋಕಾದಿ ಅಂತ ಒಂದು ಪದ, ಲೋಕಗಳಿಗೆ ಆದಿ, ಲೋಕಾದಿ ದೇವರ ಲಕ್ಷಣ, ಪ್ರತಿಷ್ಠಾ ನೆಲೆ, ಬ್ರಹ್ಮಜ್ಞ ಇನ್ನೊಂದು ಪದ, ಅನಂತ ಲೋಕಾಪ್ತಿ ಇತ್ಯಾದಿ ವಿಶೇಷಣಗಳಿಂದ ಇಲ್ಲಿ ಬಂದಿರತಕ್ಕಂಥ ವಸ್ತು ಯಾರು, ಜೀವನ ಪ್ರಸಕ್ತಿ ಬಂದಿಲ್ಲ. ಭಗವಾನೇವ ಅಂದರೆ ಜೀವನನ್ನು ತಿಳಿದ್ರೆ ಮೋಕ್ಷ ಅಲ್ಲ, ದೇವರನ್ನು ತಿಳಿದ್ರೆ ಮೋಕ್ಷ. ಸ್ತೋಮ ಮಹದುರುಗಾಯಂ ಪ್ರತಿಷ್ಠಾವಿಧಿ ಪರಾಮರ್ಶಾಚ್ಚ ಮುಂದೆ ಹೇಳ್ತಾರೆ. ಸ್ತೋಮ ಮಹತ್ ಉರುಗಾಯ ಪ್ರತಿಷ್ಠಾ ಅಂತ ದೇವ್ರ ಹೆಸರು ಅಂತ ಮುಂದೆ ಹೇಳ್ತಾ ಇದ್ದಾರೆ. ಸೊ ಪ್ರತಿಷ್ಠಾ ಅನ್ನೋ ದೇವ್ರ ಹೆಸರು ಅಂತ ಯಮದೇವರು ಸ್ಪಷ್ಟ ತಿಳಿಸಿರೋದ್ರಿಂದ ಇದು ಜೀವನ ಪ್ರಸಕ್ತಿಯಲ್ಲ, ಭಗವಂತನ ಪ್ರಸಕ್ತಿ. ಅಲ್ಲಿ ಉರುಗಾಯ ಅನ್ನೋ ಪದ ಇದೆ. ಮತ್ತೆ ಭಗವತೋ ಹಿ ಉರುಗಾಯ ನಾಮ ಪ್ರಸಿದ್ಧ, ದೇವರಿಗೆ ಉರುಗಾಯ ಉರುಗಾಯ ಅಂತ ಹೆಸರು. ಹರಿಕಥಾಮಸ್ತಾರಾದಿಗಳಲ್ಲಿ ಹೆಚ್ಚು ಉಪಯೋಗ ದಾಸ್ತಾಯಿತ್ರಿ ಭಾರಿ ಉಪಯೋಗಿಸ್ತಾರೆ. ಉರುಗಾಯನ ಅರಮನೆಗೆ ಇತ್ಯಾದಿ ಹೇಳಬೇಕಾದ್ರೆ ಉರುಗಾಯ ಅಂದರೆ ದೇವರು. ಯಾಕೆ ಉರುಧ ಗೀಯತೆ ಐತಿ ಉರುಗಾಯ, ಎಲ್ಲ ವೇದಗಳಿಂದ ಸರ್ವೋತ್ತಮತ್ವೇನ ಸ್ತೋತ್ರ ಮಾಡಲ್ಪಡೋದ್ರಿಂದ ದೇವರಿಗೆ ಏನಂತ ಹೆಸರು, ಉರುಗಾಯ. ಕರ್ಣದ ಗಾಯ ಮಾಡ್ಕೋಬಾರ್ದು, ಉರುಗಾಯ ಭಾರಿ ದೊಡ್ಡ ಗಾಯ ಮಾಡ್ಕೊಂಡವನು ಅಂತಲ್ಲ. ಸಂಸ್ಕೃತದಲ್ಲಿ ಗಾಯ ಅಂದರೆ ಹಾಡಲ್ಪಡಬವನು, ಸ್ತುತಿಸಲ್ಪಡಬಹುದು. ಗುಹಾನಿಹಿತತ್ವಂಚ ತಸ್ಯೈವ ವಿಶೇಷದ ಪ್ರಸಿದ್ಧ, ಎಲ್ಲಿದ್ದಾನೆ ದೇವರು ಅಂದರೆ ಗುಹಾನಿಹಿತಂ ಅಂತ ಕರೀತಾರೆ. ಹೃದಯ ಎಲ್ಲಿಗೆ ಉರುಗಾಯಿ, ಓಹೋ ಇದ್ಯಾವುದು ಉರುಗಾಯಿ, ಉರುಗಾಯಿ ಅಂತ ಒಂದು ಊರು ಇದೆ, ಒಂದು ಇದಿದೆ ಉರುಗಾಯಿ ಅಂತಿದೆ, ಇದರ ಹೆಸರದು ದೇವ್ರ ಹೆಸರೇ ಅದು. ಗಾಯ ಗೈ ಅಷ್ಟೇ, ಗೈ ಧಾತುರಿಂದಲೇ ಬಂದಿರೋದು ಅದು. ಗುಹಾನಿಹಿತತ್ವಂಚ ತಸ್ಯೈವ ವಿಶೇಷತಃ ಪ್ರಸಿದ್ಧ, ಇಲ್ಲಿ ಗುಹಾನಿಹಿತ ಮತ್ತು ಇನ್ನೊಂದು ಪದ ಬೇರೆ ಇದೆ. ಹೃದಯ ಗುಹೆಯಲ್ಲಿರ್ತದೆ, ಯಾರಿಗೂ ಎಂಟ್ರಿ ಇಲ್ಲ, ಇರೋದು ಯಾರಲ್ಲಿ, ದೇವರು ಒಬ್ಬನೇನೆ. ಸೊ ಗುಹಾ ಯೋವೇದ ನಿಹಿತಂ ಗುಹಾಯಾಮ್ ಅಂತ ಹೇಳಿದಾಗ ಎಲ್ಲೋ ಇರೋ ದೇವರು ಅಂತೇಳಿ ಯಾರನ್ನೋ ತಿಳ್ಕೊಂಡ್ರೆ ಮುಕ್ತಿ ಅಲ್ಲ, ಹೃದಯ ಗುಹೆಯಲ್ಲೇ ತಿಳ್ಕೋಬೇಕು. ದೇವರ ಸ್ಪೆಸಿಫಿಕ್ ಲಕ್ಷಣ, ಚೇಂಬರಲ್ಲಿ ಯಾರಿರ್ತಾರೆ, ಚೀಫ್ ಆಫೀಸರ್ ಚೇಂಬರ್ ಬೇರೆ, ಇಡೀ ಒಂದು ಬಿಲ್ಡಿಂಗ್ ಬೇರೆ, ಆಫೀಸ್ ಬೇರೆ, ಚೇಂಬರ್ ಬೇರೆ. ಈ ಹೃದಯ ನಮ್ಮ ಆಫೀಸ್ ದೇಹದೊಳಗೆ ಚೇಂಬರ್ ಅಂದರೆ ಯಾವುದು, ಹೃದಯ ಗುಹ, ಅದರಲ್ಲಿ ಇರೋದು ಯಾರೋ ದೇವರು, ಅವನೇ ಸರ್ವೋತ್ತಮನಾದ್ದರಿಂದ ಇದೆಲ್ಲ ಜೀವನ ಪ್ರಸಕ್ತಿ ಅಲ್ಲ, ದೇವರ ಪ್ರಸಕ್ತಿ. ನಚ ಅಗ್ನಿ ಪರಿಜ್ಞಾನ ಮಾತ್ರೇಣ ಅನಂತ ಲೋಕಾಪ್ತಿ ಭಗವದ್ ಜ್ಞಾನಂ ವಿನ, ಇನ್ನು ಅಗ್ನಿ ಪರಿಜ್ಞಾನ ಮಾತ್ರೇನ. ಇಲ್ಲಿ ಜೀವ ಅಂತ ಅರ್ಥ ಮಾಡಲಿಕ್ಕೆ ಬರೀ ಬರೀ ಅಗ್ನಿ ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಅದಕ್ಕೆ ಇಲ್ಲೂ ಕೂಡ ಅಗ್ನಿಜ್ಞಾನದಿಂದ ಮೋಕ್ಷ ಅಂತೆಲ್ಲೂ ಎಡೆ ಇಲ್ಲ, ಎಲ್ಲ ಬ್ರಹ್ಮಜ್ಞಾನದಿಂದ ಮೋಕ್ಷ ಅಂತ ಹೇಳಿರೋದ್ರಿಂದ ನಚ ಅಗ್ನಿ ಪರಿಜ್ಞಾನ ಮಾತ್ರೇಣ ಅನಂತ ಲೋಕಾಪ್ತಿ ಭಗವದ್ಜ್ಞಾನಂ ವಿನ. ಬ್ರಹ್ಮಜ್ಞಾನವಿಲ್ಲದೇನೆ ಬರೀ ಅಗ್ನಿಜ್ಞಾನವನ್ನು ಹೊಂದೋದರಿಂದ ಅನಂತ ಲೋಕಾಪ್ತಿ ಸಿಗೋದಿಲ್ಲ. ಅನಂತ ಲೋಕ ಅಂದ್ರೇನು? ಅಂತವಿಲ್ಲದೆ ಇರತಕ್ಕಂಥ ಲೋಕ. ನಚ ಪುನರಾವರ್ತತೆ, ನಚ ಪುನರಾವರ್ತತೆ ಲೋಕ ಸಿಗಲಿಕ್ಕೆ ಬೇರೆಯವರ ಆರಾಧನೆಯಿಂದ ಸಾಧ್ಯನೇ ಇಲ್ಲ. ತದ್ವಾ ಕಂಡ ಅರ್ಥಲ್ಲ, ಭಾಷ್ಯ ಇದೆಲ್ಲ. ಏತ ತದ್ವಾ ಏತದಕ್ಷರಂ ಗಾರ್ಗಿ ಅವಿದಿತ್ವ ಅಸ್ಮಿನ್ ಲೋಕೇ ಜುಹೋತಿ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಛಾಂದೋಗ್ಯನ ಕೋಟ್ ಮಾಡ್ತಾರೆ. ತತ್ವ ಏತದಕ್ಷರಂ ಗಾರ್ಗಿ ಅವಿದಿತ್ವ, ಕ್ಲಿಯರ್ ವಾಕ್ಯ ಇದೆ ನೋಡು. ಗಾರ್ಗಿ ಹೇಳ ಯಾಜ್ಞವಲ್ಕರ್ ಹೇಳ್ತಾ ಇದ್ದಾರೆ. ಗಾರ್ಗಿ ಏತದವಿತ್ವ ಅವಿದಿತ್ವ ಅಸ್ಮಿನ್ ಲೋಕೆ, ಈ ಬ್ರಹ್ಮಜ್ಞಾನವಿಲ್ಲದೆ ಅಕ್ಷರಂ ಏತದವಿದಿತ್ವ, ಅಕ್ಷರನಾಮಕನಾದ ಪರಮಾತ್ಮನನ್ನು ಯಾರು ತಿಳಿದೇನೆ? ಜುಹೋತಿ ಹೋಮ ಮಾಡ್ತಾನೋ, ಯಜತೆ ಯಜ್ಞ ಮಾಡ್ತಾನೋ, ತಪಸ್ತಪ್ಯತೆ ತಪಸ್ ಮಾಡ್ತಾನೋ, ಯಜ್ಞ ದಾನ ಎಲ್ಲ ಬಂತು. ಬಹೂನಿ ವರ್ಷ ಸಹಸ್ರಾಣಿ ಅನಂತವದೇವಾಸ್ಯ ತದ್ಭವತಿ. ಅವನು ಎಷ್ಟು ಸಾವಿರ ವರ್ಷ ಮಾಡಿದರೂ ಕೂಡ ಅವನೇನು ಸಿಗೋದಿಲ್ಲ, ಅಂತವದೇವ ಅದು ಕೊನೆ ಇರುತ್ತೆ, ಅನಂತ ಲೋಕ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಕ್ಷರಂ ಅವಿದಿತ್ವ, ಬ್ರಹ್ಮಜ್ಞಾನ ಇಲ್ಲದೇನೆ ಎಷ್ಟೇ ಯಜ್ಞ ಯಾಗ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ, ಏನು ಸಿಗೋದಿಲ್ಲ ಅವರಿಗೆ, ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಬ್ರಹ್ಮಜ್ಞಾನದಿಂದ ಮೋಕ್ಷ. ಅದಕ್ಕೆ ಹೇಳಿದ ದಮಯಮಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಬ್ರಹ್ಮಜ್ಞಾನವು ಮೋಕ್ಷಕ್ಕೊಂದು ದಾರಿ ಅಂತ ಹೇಳಲಿಲ್ಲ, ಬ್ರಹ್ಮಜ್ಞಾನ ಒಂದೇ ದಾರಿ ಅಂತ ಹೇಳಿದರು. ಬ್ರಹ್ಮಜ್ಞಾನನೂ ಒಂದು ದಾರಿ ಅಂತ ಹೇಳಿದರೆ ನೀವು ಈ ದಾರಿಯಲ್ಲಿ ಆ ದಾರಿಯಲ್ಲಿ ಬರ್ತೀವಿ ಅಂತ ಹೇಳ್ಬೋದಿತ್ತು. ಇರೋದು ಒಂದೇ ಒಂದು ದಾರಿ. ಆದ್ದರಿಂದ ಇಲ್ಲಿ ಬ್ರಹ್ಮಜ್ಞಾನದಿಂದ ಮೋಕ್ಷ ಪ್ರಸ್ತುತಿ ಬಂದಿರೋದರಿಂದ ಇಲ್ಲಿ ಬಂದಿರತಕ್ಕಂತಹ ಈ ತಯಾರು ಬ್ರಹ್ಮಜ್ಞ ಇತ್ಯಾದಿ ಪದದಿಂದ ವಾಚ್ಯನಾದವನು ಪರಮಾತ್ಮನೇ ಹೊರತು ಜೀವ ಅಗ್ನಿ ಮೊದಲಾದವರಲ್ಲ. ಅಂತವತ್ತೇವ, ಅಂತ ಅಂದ್ರೇನು ಎಂಡ್, ಅಂತವತ್ತೇವ ಬೇರೆ ಜೊತೆಗೆ ಅಂದರೆ ಕೊನೆ ಇದ್ದೇ ಇರುತ್ತೆ. ಅದಕ್ಕೆ ಅಂತ ಕೊನೆ ಇರುತ್ತೆ ಹೊರತು ಎಂದು ಕೊನೆ ಇಲ್ಲದ ಲೋಕ ಸಿಗೋದಿಲ್ಲ. ಅಂತವದೇವಾಶ್ಯ ಭವತಿ. ಇಷ್ಟೆಲ್ಲ ಮಾಡಿದ ಏನೇನು ಉಪಯೋಗ ಅದರಿಂದ, ಏನು ಉಪಯೋಗ ಇಲ್ಲ ಅಂತ ಹೇಳಿ ಮುಖ್ಯವಾದ ಉತ್ತರಣೆ ಬರೆದಿಲ್ಲ ಅವನು. ಸದ್ಭವತಿ ಅನಂತ ಆಗಬೇಕು, ಇದು ಕೂಡ ಭಗವದ್ಗೀತೆಯಲ್ಲಿ ಹಾಗೆ ಬರುತ್ತೆ. ಗೊತ್ತಾಯ್ತಾ? ಯಾವುದು ಅದು ಅಜ್ಞಾನ ಮಾಡ್ತಾನಲ್ಲ ಅವನಿಗೇನಾಗುತ್ತೆ ಅದೆಲ್ಲ ಕೂಡ. ಅಂತವದೇವ ಯಾವುದು ದೇವರ ತಿಳಿದವನು ಮಾಡ್ತಾನೆ ಅವನಿಗೆ ಮಾತ್ರ ಇದು ಬರುತ್ತೆ, ಇಲ್ದವ್ರಿಗೆಲ್ಲ ಏನಾಗುತ್ತೆ ಅದು? ಅಂತವತ್ ಕರ್ಮ. ಅಂತವತ್ ಕರ್ಮ ಅಂದ್ರೇನು? ಲಿಮಿಟೆಡ್ ಫಲ ಕೊಡ್ತಕ್ಕಂಥದ್ದಾಗತ್ತೆ ಹೊರತು ಅನ್ಲಿಮಿಟೆಡ್ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತವತ್ತು ಭವತ್ತೇಷಾಂ ಅಂತ ಭಗವಂತ ಸದ್ಭವತ್ಯಲ್ಪಮೇಧಸಾಂ ಅಂತವತ್ತು ಭವತ್ತೇಷಾಂ. ಅಂತವತ್ತು ಅಂದ್ರೆ ಒಂದೇ, ಏವ ಅಂದ್ರೆ ಒಂದೇ, ಅಂತವದೇವ. ಮತ್ತೆ ಭಗವದ್ಗೀತೆ ಅರ್ಥನೂ ಇದೆ, ಉಪನಿಷತ್ತಿನ ಅರ್ಥನೂ ಇದೆ. ಬ್ರಹ್ಮಜ್ಞಾನ ಇಲ್ಲದೇನೆ ಸಾಮಾನ್ಯನು ಮಾಡಿದರೆ ಅವನಿಗೇನಿಲ್ಲ, ಅಂತವದೇವ ಏನು ಪ್ರಯೋಜನ ಇಲ್ಲ, ಎಲ್ಲ ಲಿಮಿಟೆಡ್ ಫಲ. ಫಲ ಸಿಗೋದಿಲ್ಲ ಅಂತಲ್ಲ, ಸ್ವಲ್ಪ ಫಲ ಸಿಗುತ್ತೆ, ಅನಿತ್ಯ ಫಲ, ಕ್ಷುದ್ರ ಫಲ ಅದು ಕೂಡ ಕ್ಷುದ್ರ ಫಲ. ಆದರೆ ಬ್ರಹ್ಮಜ್ಞಾನ ಇದ್ರೆ ಮಾತ್ರ ಏನಾಯ್ತದು? ಬ್ರಹ್ಮಜ್ಞಾನ ಇದೆ ಅವನಿಗೆ. ಸುಮ್ಮನೆ ಯಾರು ಬಂದರೂ ನೀರು ಕೊಟ್ಟಷ್ಟೇನೆ, ಅದು ಮೋಕ್ಷಕ್ಕೆ ಸಾಧನ ಆಯಿತು. ಬರೀ ನೀರು ಕೊಟ್ಟಿದ್ದಕ್ಕೆ ಮೋಕ್ಷ ಸಾಧನ, ಸುಧಾಮ ಅವಲಕ್ಕಿ ಕೊಟ್ಟಿದ್ದಕ್ಕೆ ಮೋಕ್ಷ ಸಾಧನ. ಬ್ರಹ್ಮಜ್ಞಾನ ಇಲ್ಲ, ಸಾಮ್ರಾಜ್ಯ ಕೊಟ್ಟರು ಏನಲ್ಲ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಬೇರೆ ಅಂತವತ್ ಫಲ ಕೊಡುತ್ತೆ ಹೊರತು ಅನಂತ ಫಲ ಕೊಡೋದಿಲ್ಲ. ಎಷ್ಟೋ ಜನ ಜೋನರ್ಸ್ ಇರ್ತಾರೆ ಪಾಪ, ಆ ರೋಡ್ಗೋ ಯಾವುದೋ ಹೆಸರಿಟ್ಬಿಡ್ತಾರೆ, ಸೊಪ್ಪಿ ಸಾಗುತ್ತೆ ಇನ್ನೊಬ್ಬರು, ಇನ್ನೊಬ್ಬರು ಅವನಿಗಿಂತ ಜಾಸ್ತಿ ಕೊಟ್ಟ ಅವನ ಹೆಸರಾಗಿ ಮುಂದೆ ತೆಗೆದು ಹೋಗಿಬಿಡ್ತಾರೆ. ಹಾಗೆ ಗೊತ್ತಾಯ್ತಿಲ್ಲ ಅದು ಎಲ್ಲೋ ತೊತ್ತಿ ಕೇಳಿದ್ರೆ ಅವರು ಇಲ್ಲ ಬರೀದವ್ರೆಲ್ಲ ಮುಚ್ಚಿ ಹೋಗಿಬಿಡ್ತಾರೆ. ಎಷ್ಟೋ ಸತ್ತು ಅವ್ರು ಇರ್ಬೇಕಾರೆ ಮಾಡಿಬಿಡ್ತಾರೆ ಕೆಲಸನ, ರೋಡ್ಗಳ ಹೆಸರು ಬದಲಾಗಿಬಿಡುತ್ತೆ. ಯಾರ್ದೋ ಇಟ್ಟದ್ದು ಇನ್ನೊಬ್ಬರು ಯಾರು ಅವನ ಹೆಸರು ಹಾಕ್ಬಿಡ್ತಾರೆ, ಇವನ ಹೆಸರು ಹೋಯ್ತು ಆ ಕಡೆಗೆ. ಮೊದಲು ಸನ್ಮಾನ ಅವನ ಅವಮಾನ ಮಾಡಿದಾಗಾಯ್ತು. ಏನು ಉಪಯೋಗ ಅದರಿಂದ? ಯಾಕೆ ಯಾವುದರಿಂದ ಕೂಡ ಶಾಶ್ವತವಾದಂಥ ಹೆಸರು ಬರೋದಿಲ್ಲ, ಬ್ರಹ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಅದಕ್ಕೆ ಹಿರಣ್ಯಕಶಿಪು ಎಕ್ಸಾಂಪಲ್, ಬ್ರಹ್ಮಾದಿಗಳನ್ನು ಆರಾಧನೆ ಮಾಡಿದ, 36,000 ವರ್ಷ ಮಾಡಿದ, ಆಮೇಲೆ ಏನಾಯಿತು? ಎಲ್ಲ ಬಳ್ಕೊಂಡೋಯ್ತು. ಪ್ರಹ್ಲಾದ ವಿಷ್ಣುವ ಆರಾಧನೆ ಮಾಡಿದ, ಏ ಕೂತಲ್ಲಿ ಎಲ್ಲ ಬಂದೋಯ್ತು. ಅದಕ್ಕೆ ಅಂತವದೇವ ಈತನದು, ಅದು ಅನಂತವದೇವ ಆತಂದಾಯ್ತು. ಅದು ಅರ್ಥ ಮಾಡಿ ಕಂಪೇರ್ ಮಾಡೋಕ್ಕೆ ಇವೆಲ್ಲ ದೃಷ್ಟಾಂತಗಳು. ಏನೋ ಯಾವುದು ಯಾವ ವಾಕ್ಯ ಬೃಹದಾರಣ್ಯದ್ದು? ಕರ್ಮನಿಂದಕ ವಾಕ್ಯ ಅಲ್ಲ, ಬ್ರಹ್ಮಜ್ಞಾನ ಬೇಕೇ ಬೇಕು ಅಂತ ಹೇಳೋ ವಾಕ್ಯ ಇದೆ. ಕರ್ಮನ ಬಿಡ್ತ ಅಂದರೆ ಜ್ಞಾನ ಇಲ್ಲದೆ ಕರ್ಮ ಮಾಡಿದರೆ ವ್ಯರ್ಥ ಆಗುತ್ತೆ, ಜ್ಞಾನ ಇಲ್ಲದೆ ಕರ್ಮ ಮಾಡಿದರೆ ವ್ಯರ್ಥ ಆಗುತ್ತೆ. ಅದಕ್ಕೆ ಯಾವ ಇಂಟರ್ವ್ಯೂನಲ್ಲಿ ಏನು ಮಾಡ್ತಾರೆ, ಕ್ವಶನ್ ಕೇಳಬೇಕಾದ್ರೆ ಅದು ತಿಳಿದಿಲ್ಲ, ಕ್ರಾಸ್ ಕ್ವಶನ್ ನೋಡಿ ತಿಳ್ಕೊತಾರೆ. ಅವ್ನು ತಿಳಿದು ಮಾತು ಉತ್ತರ ಕೊಡ್ತಾನೋ, ಸುಮ್ಮನೆ ಬಾಯ್ಪಾಠ ಉತ್ತರ ಕೊಡ್ತಾನೋ ಅಂತ ಹೇಳಿಬಿಟ್ಟು, ತಿಳಿದು ಉತ್ತರ ಕೊಟ್ಟ ಗುಡ್ಡು ಅಂತಾರೆ, ಬಾಯ್ಪಾಠ ಉತ್ತರ ಕೊಟ್ಟರೆ ಹೋಗ್ಬಿಡ್ತಾರೆ, ಎಲ್ಲ ಮೇಲೆ ಮಾಡಿಬಿಡ್ತಾನೋ. ಗೊತ್ತಾಯ್ತಾ? ತಿಳ್ಕೊಂಡು ಉತ್ತರ ಕೊಡಬೇಕು, ಇನ್ನು ಅವನು ಹೇಳಿದಂತೆ ಇವನು ಹೇಳ್ಬಿಡೋದು ಅಷ್ಟೇ. ಆ ರೀತಿ ಹೇಳಿದರೆ ಮಹತ್ವ, ಸರಿಯಾದ ಆನ್ಸರ್ ಆಗಿರ್ಬೋದು ಅದು, ಬಟ್ ತಿಳ್ಕೊಂಡು ಹೇಳಿಲ್ಲ ಅವನು ಆ ರೀತಿ. ಆದರೆ ಯಾವುದೇ ಕರ್ಮ ಮಾಡಿದರೂ ಕೂಡ ಇವತ್ತು ಹೋಮ ಹವನ ಮಾಡ್ತಾರೆ, ಪವಮಾನ ಮಾಡ್ತಾರೆ, ಏನು ಮಾಡಿದ್ದು ಮಾಡಿದ್ದಾರೆ, ಪವಮಾನ ಯಾರೋ ಗೊತ್ತೇ ಇಲ್ಲ. ಆ ಪುರೋಹಿತನಿಗೆ ಗೊತ್ತಿಲ್ಲ, ಇವನಿಗೂ ಗೊತ್ತಿರಲ್ಲ ಏನು ಉಪಯೋಗ ಅದರಿಂದ. ಆ ಜ್ಞಾನ ಇರಬೇಕು, ಅದಕ್ಕೆ ಕರ್ಮ ಬೇಡ ಅಂತ ಹೇಳೇ ಇಲ್ಲ. ಜುಹೋತಿ ಯಜತೆ ತಪಸ್ತಪ್ಯತೆ ಒಪ್ಪೋಣ, ಆದರೆ ಅವಿದಿತ್ವ ಅಕ್ಷರ. ಬ್ರಹ್ಮಜ್ಞಾನವಿಲ್ಲದೆ ಮಾಡಿದರೆ ಏನು ಉಪಯೋಗ? ಫಲ ಇಲ್ಲ ಅಂತಲ್ಲ, ಇದೆ ಸ್ವಲ್ಪ ಫಲ, ಅದು ಫಲ ಅಂತ ಕರೀತಾರಾ? ಕೋಟ್ಯಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 100 ರೂಪಾಯಿ ಲಾಭ ಬಂತು, 100 ರೂಪಾಯಿ ಲಾಭ ಅಂತ ಕರೀತಾರೆ ಅದನ್ನು? ಏನಂತ ಕರಿತೀವಿ? ಎಲ್ಲ ಮಾಡಿದ್ದು ವೇಸ್ಟ್ ಅಂತ ಕರೆದುಬಿಡ್ತ. ಲಾಭ ಎಷ್ಟು ಬರಬೇಕು ಅದಕ್ಕೆ ಅದು ಪ್ರಪೋರ್ಷನ್ ಇರ್ತದೆ, ಇಷ್ಟು ಲಾಭ ಬಂದರೆ ಲಾಭ, ಉಳಿದ ಲಾಭ ಅಂತ ಕರೆಯೋದಿಲ್ಲ. ಅದೇ ರೀತಿ ಮೋಕ್ಷ ಸಿಗದೆ ಹೋದರೆ ಯಾವುದೇ ಕರ್ಮಕ್ಕೂ ಅರ್ಥ ಇಲ್ಲ. ಅದು ಸಣ್ಣ ಪುಟ್ಟ ಕರ್ಮ ಹೇಳಲಿಲ್ಲ, ಜುಹೋತಿ ಅಂತ ಹೇಳಿಬಿಟ್ರು, ಯಜತೆ ಅಂತ ಹೇಳಿದರು, ತಪಸ್ತಪ್ಯತೆ ಹೇಳಿದರು. ದೃಷ್ಟಾಂತ, ಹಿರಣ್ಯಕಶಿಪು ಎಂಥ ತಪಸ್ಸು ಮಾಡದ? 36,000 ವರ್ಷ ಊರ್ಧ್ವಬಾಹು ನಭೋದೃಷ್ಟಿಗೆ ಪಾದಾಂಗುಷ್ಠ ಆಶ್ರಿತಾವನಿಹಿ, ಆಕಾಶ ಕಡೆ ಮುಖ ಮಾಡಿ ನಿರಾಹಾರ ಇದ್ದು ಅಂಗುಷ್ಠದ ಮೇಲೆ ನಿಂತು ಏನೇನೋ ಮಾಡ್ದ, ಎಲ್ಲ ವ್ಯರ್ಥ ಆಗೋಯ್ತು. ಅದೇ ಪ್ರಹ್ಲಾದ ಮನೆ ಬಿಟ್ಟು ಹೋಗಲೇ ಇಲ್ಲ, ಇದ್ದಲ್ಲೇ ಮಾಡಿದೆ ಆರಾಮವಾಗಿ, ಇದ್ದಲ್ಲೇ ನರಸಿಂಹದೇವರು ಬಂದರು. ಇದು ಅರ್ಥ ಮಾಡಿಕೊಂಡ್ರೆ ಇದಕ್ಕೆಲ್ಲ ಎಕ್ಸಾಂಪಲ್ ಸಹ ಇಷ್ಟು ಕೂಡ ಇತ್ಯಾದಿ ಕೆಲವೆಲ್ಲ ತುಂಬ ಆಧುನಿಕ ಭಾರಿ ಕಷ್ಟಪಡ್ತಿರ್ತಾರೆ ಏನೋ ಮಾಡಿ, ಪಾಠ ಪ್ರವಚನವೇ ಇಲ್ಲ ಅವರಿಗೆ, ಬರೀ ವ್ರತೋಪಾಸ ಟೈಮೇ ಸಿಗೋದಿಲ್ಲ ಅಂದ್ಬಿಡ್ತಾರೆ ಪಾಪ ಅವ್ರಿಗೆ. ಎಷ್ಟು ಸೀರಿಯಸ್ ಹುಡುಗ ಅಂದರೆ ಕ್ಲಾಸ್ಗೆ ಹೋಗ್ಲಿಕ್ಕೆ ಟೈಮ್ ಸಿಗಲ್ಲ ಅಂದರೆ ಹಾಗೋ ಹಾಗೆ, ಭಾರಿ ಸೀರಿಯಸ್ ನಾನು ಕ್ಲಾಸ್ಗೆ ಹೋಗಲ್ಲ, ಪರೀಕ್ಷೆಗೂ ಟೈಮ್ ಆಗೋದೇ ಇಲ್ಲ ನನಗೆ ಅಂತೇಳಿದರೆ ಎಂದು ಪಾಸ್ ಆಗಬೇಕು ಅವನು? ಆ ಥರ ತುಂಬ ಜನ ಇದ್ದಾರಂಥವ್ರು. ಧರ್ಮ ಬಿಟ್ಟವ್ರು ಎಷ್ಟು ಜನ ಇದ್ದಾರೋ, ಕರ್ಮ ಹಿಡಿದು ಜ್ಞಾನ ಬಿಟ್ಟು ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಆದ್ದರಿಂದಲೇ ಅವ್ರ ಸಾಧನೆ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಇತ್ಯಾದಿ ಶ್ರುತೇ ನಚ ಮುಖ್ಯೇ ಸಂಭವತಿ ಅಮುಖ್ಯ ಅರ್ಥೋ ಯುಜ್ಯತೆ. ಹಾಗಿದ್ರೆ ನಾವು ಅಮುಖ್ಯಾರ್ಥ ಮಾಡಿ ಮಾಡ್ತೇವೆ ಅಂದರೆ ಹಾಗೆಲ್ಲ ಅಮುಖ್ಯಾರ್ಥ ಮಾಡಬಾರ್ದು. ಮುಖ್ಯಾರ್ಥ ಕೂಡೋ ಕಾಲಕ್ಕೆ ಏನು ಮಾಡಬಾರ್ದು? ಅಮುಖ್ಯಾರ್ಥವನ್ನು ಮಾಡಬಾರ್ದು. ತುಂಬ ಸರಿ ಹೇಳಿದ್ದಾರೆ ಮಾತನ್ನು, ಅದು ನೆನ್ಪಿಟ್ಕೊಂಡಿರ್ಬೇಕು. ಅದು ಅಪ್ಲಿಕೇಶನ್ ಇದು. ನಚ ಮುಖ್ಯೇ ಸಂಭವತಿ ಅಮುಖ್ಯಾರ್ಥೋ ಯುಜ್ಯತೆ. ಮುಖ್ಯಾರ್ಥ ಸಂಭವ ಇಲ್ಲದೆ ಹೋದಾಗ ಲಕ್ಷಣಾವೃತ್ತಿ ಇತ್ಯಾದಿ ಮಾಡಬೇಕೇ ಹೊರತು ಮುಖ್ಯಾರ್ಥ ಕೊಡಬೇಕಾದ್ರೆ ಬೇರೆ ಅರ್ಥ ಮಾಡಬಾರದು ಅಂತ ತಿಳಿಸಿದೆ. ಇದರಿಂದ ಏನಾಯಿತು, ಬೇರೆಯವರೆಲ್ಲ ಅಗ್ನಿಜ್ಞಾನ ಇತ್ಯಾದಿ ಅರ್ಥ ಬರೀತಾರೆ, ಕೆಲವೊಂದು ಜೀವಜ್ಞಾನ ಅಂತಲೇ ಬರೆದುಬಿಡ್ತಾರೆ. ಅವೆಲ್ಲ ಸರಿಯಾಗಲೇ ಸಾಧ್ಯನೇ ಇಲ್ಲ ಅಂಬುದಕ್ಕೆ ಆಚಾರ್ಯ ಕೊಟ್ಟ ಉತ್ತರ ಇದು. ಅದಕ್ಕೆ ಖಂಡಾರ್ಥ ನಿನ್ನೆ ಆಗಿತ್ತದು. ಉಕ್ತಮೇವಾರ್ಥಂ ಪುನರ್ ವಿಷದಮಾಹ ತ್ರಿನಾಚಿಕೇತಃ ಇತಿ. ಹಿಂದೆ ಹೇಳಿದ ಅರ್ಥನೇ ಇನ್ನು ವಿಶಾಲವಾಗಿ ವಿಸ್ತಾರವಾಗಿ ಹೇಳ್ತಾರೆ. ಯೋ ವಿದ್ವಾನ್ ತ್ರಿನಾಚಿಕೇತಃ ತ್ರಿವಾರಂ ನಾಚಿಕೇತಾಗ್ನಿಂ ಅನುತಿಷ್ಠನ್. ಮೂರು ಸರ್ತೆ ಅಂತ ಹೇಳಿದಾಗ ಮೂರು ಶ್ರವಣ ಮನನ ಜ್ಞಾನಗಳು ಮೂರು ಸರ್ತೆ, ಯಜ್ಞದಾನ ತಪಃ ಕರ್ಮ ಮೂರು ಸರ್ತೆ, ಯಾ ಇಷ್ಟಕಾಹ ಇತ್ಯಾದಿ ನಾ ಉಕ್ತಂ ವಿಷ್ಣು ರೂಪ ಇಷ್ಟಕಾ ದೇವತಾ ಇಷ್ಟಕ ಸಂಖ್ಯಾಕ ಇಷ್ಟಕಾರಿ ಪರಿಮಾಣ ರೂಪಂ ತ್ರಯಂ ವಿಧಿತ್ವಾ. ಇಷ್ಟಕದಲ್ಲೂ ಪರಮಾತ್ಮನೇ ಇರೋದು, ಅಗ್ನಿಯಲ್ಲೂ ಪರಮಾತ್ಮನೇ ಇರೋದು. ಪರಮಾತ್ಮ ಇಷ್ಟಕ ಅದು ಬಹುವಚನ ಯಾತಕ್ಕೆ ಹೇಳಿದ್ರು ಅಂದರೆ ಬಹುರೂಪತ್ವ, ಬಹುರೂಪದಿಂದ ಇರೋದರಿಂದ ಬಹುವಚನ ಹೇಳಿದ್ದಾರೆ. ಏವಂ ಜ್ಞಾತ ಪ್ರಕಾರೇಣ ನಾಚಿಕೇತಾಗ್ನಿಂ ಚಿನುತೆ ಸೇನ ಕೂರ್ಮಾದಿ ಆಕಾರೇಣ ಇಷ್ಟಕಾದಿಭಿ ವೇದಿಂ ಕರೋತಿ. ಕೆಲವು ಭೌತಶಾಸ್ತ್ರವೂ ಮಾಡ್ತಾರೆ, ಸೇನಾಕಾರ ಮಾಡ್ತಾರೆ, ಸೇನಾ ಗರುಡಾಕಾರದಲ್ಲಿ ಮಾಡ್ತಾರೆ, ಕೆಲವನ್ನ ಕೂರ್ಮಾಕಾರವನ್ನು ಮಾಡ್ತಾರೆ, ಕೆಲವರು ಗೋಳಾಕಾರ ಇತ್ಯಾದಿ ಮಾಡ್ತಾರೆ. ಅದಕ್ಕೆ ಎಲ್ಲ ಆಕಾರದಲ್ಲೂ ಮತ್ತು ದೇವರೇ ಇರೋದು. ಆ ಕೂರ್ಮಾಕಾರ ಕೂರೂಪಿ ಪರಮಾತ್ಮನ ಚಿಂತನೆ, ಸೇನಾಕಾರ ಸುಪರ್ಣ ರೂಪದ ಸುಪರ್ಣೋ ವಾಯುವಾಹನ ಸುಪರ್ಣ ರೂಪದ ಪರಮಾತ್ಮನ ಚಿಂತನೆ. ವೇದಿಂ ಕರೋತಿ ಸ ಪುಮಾನ್ ಪುರತಃ ಪುರಸ್ಥಿತಾನ್ ಮೃತ್ಯುಪಾಶಾನ್ ಯಮಪಾಶಾನ್ ಪ್ರಣೋದ್ಯಾ. ಮೃತ್ಯುಪಾಶಗಳನ್ನು ದಾಟಿಬಿಡ್ತಾನೆ. ನಿರಸ್ಯ ಶ್ಲೋಕ ಶೋಕಾತಿಗ ಶೋಕಾನ್ ಅತಿಕ್ರಾಂತಃ ಸ್ವರ್ಗಲೋಕೆ ಹರಿಲೋಕೆ ಮೋದತೆ ಸುಖಂ ಅನುಭವತಿ. ಈ ಸ್ವರ್ಗಲೋಕ ವೈಕುಂಠಲೋಕ ಅಲ್ಲಿ ವಾಸವನ್ನು ಮಾಡ್ಕೊಂಡಿರ್ತಾನೆ. ಏಷತೆ ಅಗ್ನಿ ಅಂದರೆ ಇಂದ್ರಲೋಕಕ್ಕೆ ಹೋದರೆ ವಾಪಸ್ ಬರ್ತಾನೆ, ಉಪೇಂದ್ರ ಲೋಕ ಹೋದ್ರೆ ವಾಪಸ್ ಬರೋದಿಲ್ಲ. ಉಲ್ಟ ಇಂದ್ರಲೋಕದಿಂದ ವಾಪಸ್ ಬರೋ, ಉಪೇಂದ್ರ ವಾಪಸ್ ಬರೋದಿಲ್ಲ. ನೋಡೋದಕ್ಕೆ ಏನಿಸುತ್ತೆ, ಇಂದ್ರಲೋಕ ಉಪೇಂದ್ರ ಲೋಕ, ಉಪ ಅಂದರೆ ಅಸಿಸ್ಟೆಂಟ್, ಉಪನಿರ್ದೇಶಕ ಅಂದರೆ ಕಡಿಮೆ ಕಂಡ ಕಾಣುತ್ತೆ. ಆ ಅರ್ಥ ಅಲ್ಲ. ಉಪರಿ ವಿದ್ಯಮಾನ ಇಂದ್ರ, ಇಂದ್ರದೇವನ ಮೇಲಿರೋನಂತ ಅರ್ಥನೇ ಹೊರತು ಸೆಕೆಂಡರಿ ಅಂತ ಅರ್ಥ ಮಾಡಬಾರದು ಅದಕ್ಕೆ. ಏಷತೆ ಅಗ್ನಿ ನಾಚಿಕೇತಃ ಸ್ವರ್ಗ್ಯೋ ಯಂ ಅವೃಣೀಥಾಹ ದ್ವಿತೀಯೇನ ವರೇಣ ಏತಮಗ್ನಿಂ ತವೈವ ಪ್ರವಕ್ಷಂತಿ ಜನಾಸಹ ತೃತೀಯಂ ವರಂ ನಚಿಕೇತೋ ಋಣೀಶ್ವಾ. ಏಷತೆ ಅಗ್ನಿ ನಾಚಿಕೇತಃ ಸ್ವರ್ಗ್ಯಃ. ನೋಡು ನಚಿಕೇತ, ಈ ಅಗ್ನಿನೇ ನಾ ಸ್ವರ್ಗಾಗ್ನಿ ಅಂದರೆ ಇದೇನೆ, ಮೋಕ್ಷ ಕೊಡ್ತಕ್ಕಂಥ ಅಗ್ನಿ ಅಂದರೆ ಇದೇನೆ. ಎಂ ಅರುಣೀಥಾಹ ದ್ವಿತೀಯೇನ ವರೇಣ, ಎರಡನೇ ವರವಾಗಿ ಕೇಳ್ಕೊಂಡಿಯಲ್ಲ, ಉತ್ತರ ಹೇಳಿ ಆಯ್ತು ನಾನೀಗ. ಏತಮಗ್ನಿಂ ತವೈವ ಪ್ರವಕ್ಷಂತಿ ಜನಾ ಸಹ, ಮೊದಲು ಹೇಳಿದಂತೆ ಈ ಅಗ್ನಿಯನ್ನು ನಿನ್ನ ಹೆಸರಲ್ಲೇ ಕರೀತಾರೆ. ತವೈವ ಪ್ರವಕ್ಷಂತಿ ಜನಾ, ಜನಾ ಸಹ ಅಂದರೆ ಜನಾಹ, ಜನಗಳೆಲ್ಲ ನಿನ್ನ ಹೆಸರು ವ್ಯವಹಾರವನ್ನು ಮಾಡ್ತಾರೆ ಇನ್ನು ಮುಂದೆ. ಆ ರೀತಿ ವರ ಕೊಟ್ಟಿದ್ದೇನೆ. ತೃತೀಯಂ ವರಂ ನಚಿಕೇತೋ ಋಣಶ್ವ, ಏ ರುಚಿಕೇತ ಮೂರನೇ ವರ ಕೇಳ್ಕೊ, ಅದು ಕೊಡ್ತೇನೆ ಅಂತ ಹೇಳಿದ್ರು. ಈಗ ಉಪಸಂಹರತಿ ಏಷ ಇತಿ, ಖಂಡಾರ್ಥ ರಾಯರುದು. ದ್ವಿತೀಯೇನ ವರೇಣ ದ್ವಿತೀಯಂ ವರಂ ಯಂ ಅವೃಣೀಥಾಹ ವೃತವಾನಸಿ ಏಷಃ ಸ್ವರ್ಗ್ಯಃ ಸ್ವರ್ಗ ಸಾಧನ ನಚಿಕೇತ ನಾಚಿಕೇತ ನಾಮಕೋ ಅಗ್ನಿ ತೇ ಕಥಿತ. ಎರಡನೇ ವರವಾಗಿ ಯಾವ ಅಗ್ನಿಯಿಂದ ಮೋಕ್ಷ ಸಿಗುತ್ತೆ ಅಂತ ಕೇಳಿದೆಯಲ್ಲ, ಉತ್ತರವಾಗಿ ನಾನು ಹೇಳಿದೆ, ಅದು ನಿನ್ನ ಹೆಸರೇ ಬರಲಿ. ಪ್ರೀತ್ಯ ಸ್ವದತ್ತಂ ವರಂ ನಿರ್ಧಾರ ಇತಿ. ಮೊದಲು ಹೇಳಿದ್ರಲ್ಲ ವರ ಕೊಟ್ಟಿದ್ದೇನೆ ಅಂತ ಕೇಳಿದರೆ ಅಸಲ್ಟ್ ಮಾಡ್ತಾರೆ, ಅಫರ್ಮ್ ಮಾಡ್ತಾರೆ, ನಿನ್ನ ಹೆಸರೇ ಅದಕ್ಕೆ ಬರಲಿ ಅಂಥೇಳಿ ಹೇಳಿದ್ರೆ ಉಪಚಾರಕ್ಕೆ ಹೇಳೋದು ಆಮೇಲೆ ಬಿಟ್ಬಿಡೋದು ನಾನು. ಹಾಗೆ ಎರಡು ಸರ್ತಿ ಹೇಳಿದಾಗ ಅದು ಕನ್ಫರ್ಮ್ ಆದಾಗ ಲೆಕ್ಕ. ಏತಮಗ್ನಿಂ ತವೈ ಪುನರುಕ್ತಿ ಎಂಬುದು ದಾರ್ಢ್ಯಕ್ಕೋಸ್ಕರ. ಏತಮಗ್ನಿಂ ತವೈ ವತ್ ಸಂಬಂಧಿನಮೇವ ತ್ವನ್ನಾಮ್ನೈವೇತಿ ಯಾವತ್ ಜನಾಸೋ ಜನಾಸ ಜನಾಹ. ವೈದಿಕ ಸಾಹಿತ್ಯದಲ್ಲಿ ಆ ರೀತಿ ಕರೀತಾರೆ, ಆಜ್ಯಸೇ ರಸುಕ್ ಅಂದರೆ ಜನಾಹ ಅಂತ ನಾವು ಹೇಳಬೇಕು. ವೇದಗಳಲ್ಲಿ ಜನಾಸ ಅಂತ ಹೇಳ್ತಾರೆ, ರುದ್ರೇಭಿ ರುದ್ರೈಹಿ ಅಷ್ಟೇ, ಅಹಂ ರುದ್ರೇಭಿ ವಸುಭಿಶ್ಚರಾಮಿ. ಇಂಥ ವ್ಯತ್ಯಾಸಗಳು ವೈದಿಕ ಸಾಹಿತ್ಯಕ್ಕೂ ಇದಕ್ಕೂ ಇರೋದರಿಂದ ಜನಾಸಹ ಅಂತ ಬಂದಿದೆ. ಪ್ರವಕ್ಷ್ಯಂತಿ ಪ್ರವದಿಷ್ಯಂತಿ ಇತಿ ಯಮೋ ವಕ್ತಿ ತೃತೀಯಂ ವರಮಿತಿ ಋಣೀಶ್ವ ಇತ್ಯನುವಾಚ ಇತ್ಯುವಾಚ ಯಮಃ ಇತ್ಯರ್ಥಃ. ಮೂರನೇ ವರ ಕೇಳಿಕೊ ಅಂತ ಹೇಳಿದರು. ಆಗ ಕೇಳ್ತಾನೆ ನಚಿಕೇತ, ಮೂರನೇ ವರ ಕೇಳ್ತಾನೆ. ಮೊದಲನೇ ವರ ತಂದೆ ತನ್ನ ಕಡೆ ಸರಿಯಾಗಿರಲಿ ಅಂತೇಳಿ, ಎರಡನೇ ವರ ಸ್ವರ್ಗ ಸಾಧನವಾದ ಅಗ್ನಿ ಮೋಕ್ಷ ಸಾಧನವಾದ ಅಗ್ನಿ ಯಾವುದು, ಮೂರನೇ ವರ ನೋಡಿ. ಏಯಂ ಪ್ರೇತೇ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತತ್ ವಿದ್ಯಾಂ ಅನುಶಿಷ್ಟತ್ವಯಾಹಂ ವರಾಣಾಮೇಷಃ ಋತಃ ತೃತೀಯ. ಮೂರನೇ ವರ ಕೇಳ್ತಿದ್ದೆ ನಾನೀಗ. ಯಾ ಇಯಂ ಪ್ರೇತೇ ವಿಚಿಕಿತ್ಸಾ, ಪ್ರೇತೆ ಅಂದ್ರೇನು, ದೇಹ ಬಿಟ್ಟೋದ ಜೀವ ಇದ್ದಾನೀಗ, ಅವನಿಗೆ ಮನುಷ್ಯೇ ಅಸ್ತೀತಿ ಏಕೆ ನಾಯಮಸ್ತೀತಿ ಚೈಕೆ. ಈ ಜೀವ ದೇಹ ಬಿಟ್ಟೋದ ಮೇಲೆ ಮುಕ್ತನಾದ ಮೇಲೆ ಕೆದರು ಅಸ್ಥಿ ಅಂತಾರೆ, ಕೆದರು ನಾಸ್ತಿ ಅಂತಾರೆ. ಏನರ್ಥ ಇದಕ್ಕೆ? ಕೆದೇನು ಅರ್ಥ ಮಾಡ್ಕೊಂಡ್ರೆ ವಾಕ್ಯಗಳಿಗೆಲ್ಲ ಸತ್ಮೇಲೆ ಜೀವ ಇರ್ತಾನೋ ಇಲ್ಲೋ, ಕೆಲವು ಇರ್ತಾನೆ ಅಂತ ಕೆಲವು ಇಲ್ಲ ಅಂತ ಕೆಲವರು ಹೀಗೆಲ್ಲ ಅರ್ಥ ಮಾಡಿದವರು ಇದ್ದಾರೆ. ಅದಕ್ಕೆ ಆಚಾರ್ಯ ಅರ್ಥಗಳಲ್ಲ, ಅರ್ಥ ಕೇಳೋ ಪ್ರಸಕ್ತಿನೇ ಇಲ್ಲ ಅಂತ ಹೇಳಿದ್ದಾರೆ. ಸತ್ತ ಮೇಲೆ ಜೀವ ಇರ್ತಾನೋ ಇಲ್ಲೋ ಅಂತ ಪ್ರಶ್ನೆ ಕೇಳೋದು ಸಾಧ್ಯನೇ ಇಲ್ಲ. ಯಾತಕ್ಕೆ ಅಂದರೆ ತಾನೇ ಬಂದಿದ್ದಾನೆ ಸತ್ತೀಗ, ತನ್ನ ಬಗ್ಗೆ ತನಗೆ ಗೊತ್ತಾಗಿದೆ, ಮತ್ತೇನು ಕೇಳ್ತಾನೆ ಪ್ರಶ್ನೆನ? ಆ ಪ್ರಶ್ನೆ ಕೇಳ್ತಾ ಇಲ್ಲ ಆತ. ಮುಕ್ತನಾದ ಮೇಲೆ ಜೀವ ಪರಮಾತ್ಮ ನಿಯಾಮಕನಾಗಿರ್ತಾನೋ ಇಲ್ವೋ, ಮುಕ್ತನಾದ ಮೇಲೆ ನಿಯಾಮಕತ್ವ ಇರುತ್ತೋ ಹೋಗುತ್ತೋ, ಅದು ಮುಕ್ತಾನ ಪರಮಾಗತಿ ಉತ್ತರ ಇದು. ಮುಕ್ತನಾದ ಮೇಲೆ ನಮಗೇನು ದೇವ್ರು ಮುಕ್ತಿ ಕೊಟ್ಟಾಯಿತು, ಹೊಡೆ ದಾಟಿದ ಮೇಲೆ ಅಂಬಿಗನ ಸಾಹಸ ಯಾಕೆ ಅಂತಾರಲ್ಲ ಹಾಗೆ, ಬರ್ದಕ್ಕಿಂತ ಅಯ್ಯೋ ಅಪ್ಪ ಅಣ್ಣ ಅಂತ ಶುರು ಮಾಡ್ತಾರೆ. ಅಯ್ಯೋ ದಯವಿಟ್ಟು ನೀನೇ ಎಲ್ಲ ಹೇಳಿದ್ದು ಹೇಳಿದ್ದೆ, ಕೇಳಿದಷ್ಟು ಅದು ದಾಟಿದ ಮೇಲೆ ಹೋಗು ಭಾಳ ಜಾಸ್ತಿ ಆಯ್ತು ಸ್ವಲ್ಪ ಕೊಡ್ತೇವೆ ದುಡ್ಡು ಅಂತ ಹೇಳ್ತಾನೆ. ಇನ್ನೊಂದ್ಸತಿ ಬಂದ ನೋಡಿದ ಹೋಗೇಬಿಡ್ತಾರೆ ಆ ಕಡೆ. ಅದಕ್ಕೆ ಅಂಬಿಗ ಹೊಡೆ ದಾಟಬೇಕು, ಅಂಬಿಗನೇ ಯಾವತ್ತು ಹೇಳಿ ಕೇಳ್ತಾರೆ. ಇದ್ರ ರೀತಿಯಲ್ಲಿ ಎಲ್ಲ ಮಾತಾಡ್ತಾರೆ. ಕೃತದಾರಾಶ್ಚ ಮಾತಾರಂ, ಅಲ್ಲ ಅಮ್ಮ ಅಮ್ಮ ಅಂತ ಹೊಡೆ ಮದುವೆ ಆದಮೇಲೆ ಅಮ್ಮ ಟಾಟಾ ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ. ವೇದ ವಿದ್ರನೀತಿಯ ಮಾತು, ಕೃತದಾರಾಶ್ಚ ಮಾತಾರಂ, ಮದುವೆ ಆದಮೇಲೆ ತಾಯಿನ ಮರ್ತು ಬಿಡ್ತಾನೆ, ಅಭ್ಯಾಸ ಮುಂದೆ ಗುರುಗಳನ್ನ ಮರ್ತು ಬಿಡ್ತಾನೆ, ಆಮೇಲೆ ಉಪಾಧ್ಯಾಯಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕ, ಡಾಕ್ಟ್ರೇ ನೀವೇ ದೇವರು, ಆಮೇಲೆ ಬಿಲ್ ಜಾಸ್ತಿ ಆಯ್ತು ಅಂತ ಶುರು ಮಾಡ್ತಾನೆ. ಅವ್ರು ನಾಪತ್ಯ ಹೋಗಿಬಿಡ್ತಾರೆ ಕೆಲವು ಸಲ. ಅದೆಲ್ಲ ಮೊದಲು ಇದು ಆ ದೇವ್ರ ಹಾಗೆ ಮಾಡಿಬಿಟ್ರೆ, ಅದಕ್ಕೆ ಹೇಳ್ತಾರೆ ಇಲ್ಲ ದೇವ್ರನ್ನ ಹಾಗೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ದೇವ್ರದ್ದು ಓವರ್ಆಲ್ ಕಂಟ್ರೋಲ್. ಅದಕ್ಕೆ ಪ್ರಶ್ನೆ ಇದು, ವರಾಣಾಮೇಷ ವೃತಸ್ತೃತೀಯ. ಈಗ ಪ್ರಶ್ನೆ, ಪ್ರೇತೆ ಭಾಷ್ಯ, ಪ್ರೇತೆ ಮುಕ್ತೇ ಮನುಷ್ಯೇ ಮುಕ್ತೇ ಮನುಷ್ಯೇ, ಪ್ರೇತೇ ಮನುಷ್ಯ ಸತ್ತ ಮನುಷ್ಯ ಅಂತ ಅರ್ಥ ಮಾಡಬಾರದು, ಮುಕ್ತ ಮನುಷ್ಯ. ನಿಯಾಮಕತ್ವೇನ ಭಗವಾನ್ ಅಸ್ತೀತಿ ಜ್ಞಾನಿನೋ ವದಂತಿ, ಜ್ಞಾನಿಗಳು ಹೇಳ್ತಾರೆ ಅಸ್ತಿ ಅಂತೇಳಿ, ನಾಸ್ತೀತಿ ಅಜ್ಞಾಹ, ಅಜ್ಞಾನಿಗಳಿಲ್ಲ ಅಂತ ಹೇಳ್ತಾರೆ. ನನಗೆ ನಿರ್ಣಯ ಬೇಕೀಗ. ತಷ್ಟೇ ನಿಯಾಮಕಸ್ಯ ಸ್ವರೂಪಂ ಯಥಾವದಹಂ ವಿದ್ಯಾಂ, ದೇವರಿದ್ದಾನೆ ನಿಯಾಮಕನಾಗಿದ್ದಾನೆ ಅಂತ ತಿಳಿಬೇಕು, ಸ್ವರೂಪ ತಿಳಿಬೇಕು ನಾನು, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾನೆ. ಅಸ್ಯ ವಿಶ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾದ್ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್. ಇದು ಮುಂದಿನ ವಾಕ್ಯ ಇಲ್ಲೇ ಬರುತ್ತದೆ. ಇತಿ ಪರಿಹಾರಾಚ್ಯ ಮುಕ್ತೆ ಸ್ಥಿತೋ ಭಗವಾನ್ ಪೃಚ್ಛತೆ ಇತಿ ಸಿದ್ಧಂ. ಆದ್ದರಿಂದ ಮುಕ್ತಿಯಲ್ಲಿ ಪರಮಾತ್ಮ ನಿಯಾಮಕನಾಗಿರೋದ್ರ ಬಗ್ಗೆ ಪ್ರಶ್ನೆನೇ ಹೊರತು ಸತ್ತ ಮೇಲೆ ಜೀವ ಇರ್ತಾರೆ ಅನ್ನೋ ಪ್ರಶ್ನೆ ಬಂದಿಲ್ಲ ಇಲ್ಲಿ. ದೇಹಾದ್ ವಿಶೇಷೇಣ ಮೋಚನಂ ನಾಮ ಮುಕ್ತಿರೇವಾ. ಪ್ರೇತ ಅಂದ್ರೇನು? ದೇಹ ಬಿಟ್ಟೋದವನು ಅಂತ ಅರ್ಥ. ಸಾಮಾನ್ಯ ಪ್ರೇತ ಅಂದರೆ ಸತ್ತವನ ದೇಹ ಪ್ರೇತ ಅಂತ ಕರೀತಾರೆ, ಇಲ್ಲಿ ಹಾಗಲ್ಲ. ದೇಹಾದ್ ವಿಶೇಷೇಣ ಮೋಚನಂ ನಾಮ ಮುಕ್ತಿರೇವಾ. ಮೂರು ವರ್ಷದ ಕೋರ್ಸು, ಫಸ್ಟ್ ಇಯರ್ ಮುಗಿಸಿಬಿಟ್ಟ, ಪರೀಕ್ಷೆ ಮುಗಿತು, ಆರಾಮಾಗಿದ್ದ. ಎಂಥ ಆರಾಮ ಅದು? ಪೂರ್ತಿ ಅಲ್ಲ, ಯಾಕೆ ಇನ್ನೂ ಕೋರ್ಸ್ ಮುಗಿದಿಲ್ಲ ಒಂದು. ಆದ್ರೇ ಸೆಕೆಂಡ್ ಇಯರ್ ಮುಗಿಸಿ ಇನ್ನೂ ಪೂರ್ತಿ ಅಲ್ಲ, ಕೋರ್ಸ್ ಮುಗಿಸಿದೆ ಅವಾಗ ಪೂರ್ತಿ ಆಯಿತು. ಸೊ ಪೂರ್ತಿ ಪ್ರೇತ ಅನ್ಸೋದು ಯಾವಾಗ? ಪೂರ್ತಿ ದೇಹ ಬಿಟ್ಟ ಮೇಲೆ. ಲಿಂಗದೇಹನೂ ಭಂಗ ಆಗಬೇಕು. ಅದನ್ನು ಇವರು ಏನು ಮಾಡಿದ್ರು? ಈ ದೇಹ ಬಿಡೋದನ್ನು ಹೇಳಿಬಿಟ್ರೆ ಅಷ್ಟೇ, ಈ ದೇಹ ಬಿಡೋ ಪ್ರಶ್ನೆ ಬಂದಿಲ್ಲ. ಅದು ಜಚಿಗದನೇ ಗೊತ್ತೇ ಇದೆ. ಆ ಪ್ರೇತ ಬೇರೆ. ಆ ಪ್ರೇತ ಅಂಬೋದು ಈ ದೇಹ ಬಿಟ್ಟವನು ಇಲ್ಲೇ ಈ ದೇಹ ಬಿಟ್ಟವನಷ್ಟೇ. ಪ್ರ ಇತ ಈ ದೇಹ ಬಿಟ್ಟೋದು ಅಂತ ಅಷ್ಟೇ ಅರ್ಥ. ನಮಗೆ ಪ್ರೇತ ಅಂದರೆ ದೆವ್ವ ಪೀಡೆ ಪಿಶಾಚ್ಯತೆ ಅರ್ಥ ಆಗೋದು. ಅವ್ರು ಪ್ರೇತ ಆಗಿದ್ದಾರೆ ಅಂದ ತಕ್ಷಣ ಅವ್ರು ಏನು ತಿಳಿದ್ರು? ಪ್ರೇತತ್ವ ಕಡದಿ ಮಹಿಷಿಯ ರಾಘವೇಂದ್ರ ರಾಯಭಾರೋ. ಅವ್ರ ಹೆಂಡತಿ ಪ್ರೇತ ಆಗಿಬಿಟ್ಟಿದ್ರು, ಯಾರು ಬಿಡಿಸ್ಬಿಟ್ರು ಅಂತ ಕೇಳಿದರೆ ಅವ್ರ ಹೆಂಡತಿ ಪಿಶಾಚಾಗಿದ್ರು ಅಂತ ಅರ್ಥನ ಅಲ್ಲ, ಇಲ್ಲಿ ದೇಹ ಬಿಟ್ಟು ಹೋಗಿದ್ರು ಅಂತ ಅಷ್ಟೇ ಅರ್ಥ. ಅದಕ್ಕೆ ಈ ಟೆಕ್ನಿಕಲ್ ಮೀನಿಂಗ್ ಗೊತ್ತಿಲ್ಲ, ಹೋಗಿಬಿಟ್ರೆ ರಾಯರ ಹೆಂಡತಿ ಪಾಪ ಏನು ಪ್ರಾರಂಭ ಮಾಡಿದ್ರು ಏನೋ ಪಿಶಾಚಿ ಆಗಿಬಿಟ್ಟಿದ್ರು ಅಂತ ಏನೋ ಅನುಕಂಪ ತೋರಿಸೋ ಶುರು ಮಾಡ್ತಾರೆ. ಅಲ್ಲ ಅದು, ಅದಕ್ಕೆ ಇವತ್ತು ಯಾರೇ ಸತ್ತಾಗಲೂ ಕೂಡ ಹತ್ತಿಸ್ಟವ್ರಿಗೆ ಏನಂತ ಕರೀತಾರೆ ಅದನ್ನು, ಪ್ರೇತ. ಹತ್ತು ದಿವಸ ಆದಮೇಲೆ ಪ್ರೇತ ಅಲ್ಲ, ಬೇರೆ ದೇಹ ಬಂದು ನನಗೆ ವೈಕುಂಠಕ್ಕೆ ಹೊರಡ್ತಾರೆ. ಅಲ್ಲಿ ಆ ದೇಹ ಇಷ್ಟೇ, ಅದಿಷ್ಟು ಒಂದು ಬೇರೆ ದೇಹ ಬೆಳೀತದಾಗ ಅಷ್ಟು ದಿವಸದಲ್ಲಿ ಪ್ರಾಯಿಂದ ಪ್ರೇತ ನಿವಾರಣ ಅಂದ್ರೇನು, ಆ ದೇಹ ಹೊರಟು ಇನ್ನೊಂದು ದೇಹ ಬರಬೇಕು ಅವನಿಗೆ. ಆ ಹತ್ತು ದಿವಸದಲ್ಲಿ ಒಂದು ದೇಹ ಕ್ರಿಯೇಟ್ ಆಗ್ತದೆ. ದಿವಸ ಕರ್ಮ ಮಾಡೋದು ಯಾತಕ್ಕೆ ಅಂದರೆ ಒಂದು 9 ತಿಂಗಳು ಹೇಗೋ ಇಲ್ಲ 10 ದಿವಸ ಹಾಗೆ, 10ನೇ ತಿಂಗಳು ಹುಟ್ಟತಾನಲ್ಲ, 10ನೇ ದಿವಸಕ್ಕೆ ಒಂದು ದೇಹ ಮುಗಿತದೆ ಅವನಿಗೆ. ಒಂದು ಹೊಸ ದಿವಸ ಒಂದು ಕರ್ಮ ಮಾಡೋ ಉದ್ದೇಶ, ಇವತ್ತು ತಲೆ ಬರಲಿ, ಇವತ್ತು ಕೈಕಾಲು ಬರಲಿ ಅಂತ ಮಾಡ್ತಾ ಹೋಗ್ತಾರೆ. 10 ದಿವಸ ಪೂರ್ತಿ ಬಂದುಬಿಡ್ತದೆ, 11 ದಿವಸ ಮುಗಿಸಿಬಿಟ್ಟು ಆಮೇಲೆ ಅವನು ವೈಕುಂಠ ಯಾತ್ರೆ ಅದನ್ನು ಹೊರಡ್ತಾನೆ. ಇದು ಕರ್ಮ ಮಾಡೋ ಉದ್ದೇಶ ಇದು. ಹೌದು ಅಲ್ಲ, ಇಲ್ಲಿಂದ ಬಿಟ್ಟು ಹೋದ ದೇಹ ಅಷ್ಟೇ ಹೊರತು, ಈ ದೇಹ ಬಿಟ್ಟು ಒಂದು ದೇಹ ಕೊಟ್ಟಿದ್ದಾನೆ ಅಷ್ಟೇ. ಟ್ರಾನ್ಸಿಟ್ ಪೀರಿಯಡ್ ಇದ್ದ ಹಾಗೆ, ಇಲ್ಲಿ ರಿಲೀವ್ ಆದ ಬೇರೆಗಡೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಇನ್ನು. ಆ ಪೀರಿಯಡ್ ಇದ್ರೆ ಹೇಗೋ ಹಾಗೆ, ಅದು ಕೆಟ್ಟ ಪದ ಅಲ್ಲ, ಒಳ್ಳೆ ಪದ ಅದು. ಮತ್ತು ಪ್ರೇತ ಯೋನಿ ಅಂತ ಅದು ಬೇರೆ ಇದೆ, ಪ್ರೇತ ಯೋನಿ ಅಂತ ಬೇರೆ ಇದೆ. ಪ್ರೇತ ದೇಹ ಬೇರೆ, ಪ್ರೇತ ಯೋನಿ ಬೇರೆ, ಅದು ಪಿಶಾಚಿಗಳದು. ಅಲ್ಲಿ ಹುಟ್ಟಿಬಿಡ್ತಾನೆ, ಅದು ಭಾರಿ ಪಜೀತಿ ಕೆಲಸ, ಅದು 10 ದಿವಸದ್ದಲ್ಲ, ಅದು ಎಷ್ಟೋ ವರ್ಷಗಟ್ಟೆ ಅನುಭವಿಸ್ತಾನೆ. ಅದು ನಿಂದೆ, ಅದು ಒಳ್ಳೇದಲ್ಲ, ಕೆಟ್ಟದದು. ರಾಯರ ಹೆಂಡತಿ ಪ್ರೇತತ್ವಕ್ಕೆ ಬಂದರು ಅಂದ್ರೆ ಅರ್ಥ ಏನು, 10 ದಿವಸದೊಳಗೆ ಬಂದರು ಅಂತ ಅರ್ಥ. ರಾಯರು ಅಷ್ಟಕ್ಕೆ ಉದ್ಧಾರ ಮಾಡಿಬಿಟ್ಟು, ಇದು ಗ್ರೇಟ್. ಅದು ಹೊರತು ಪ್ರೇತವಾಗಿ ಪಿಶಾಚಿಯಾಗಿ ಬಂದರು ಅಂತ ಅರ್ಥ ಮಾಡಿದರೆ ಅವರಿಗೆ ಶಾಸ್ತ್ರಾರ್ಥನೇ ಗೊತ್ತಿಲ್ಲ ಅಂತ ಅರ್ಥ. ಅದನ್ನೇ ಹೇಳಿದ್ರು, ಮುಕ್ತನಾಗೋದು ಅಂತ ಅರ್ಥ. ಪ್ರಾಯಿತ ಲಿಂಗದೇಹ ಭಂಗ ಆದವನು, ನಿಜವಾದ ಪ್ರೇತ ಅಂದರೆ ಅವನು, ಅದು ಮುಕ್ತ ಅಂತ ಅರ್ಥ. ಪ್ರೇತ ಶಬ್ದಕ್ಕೆ ಮುಕ್ತ ಅಂತ ಅರ್ಥ. ಇಲ್ಲಿ ಮುಕ್ತೇರಪಿ ಮರಣಾತ್ಮಕತ್ವಾತ್ ಮರಣ ಮಿತ್ಯಪಿ ಭವತಿ. ಮುಕ್ತಿನ ಒಂದು ರೀತಿಯ ಮರಣನೇ. ಮರಣ ಅಂದ್ರೆ ಏನು, ದೇಹ ಬಿಡೋದಕ್ಕೆ ಮರಣ ಅಂತಾರೆ, ಲಿಂಗದೇಹ ಬಿಡ್ತಾರಲ್ಲ ಅದು ಮರಣನೇ. ಸೊ ನಿಜವಾದ ಡೆತ್ ಅಂದ್ರೆ ಅದು. ಹೇಳಿಲ್ಲ, ನಿಜವಾದ ಕೋರ್ಸ್ ಮುಗಿದಾಗ ಕಾಲೇಜ್ ಬಿಡೋದು ಬೇರೆ, ರಜೆ ಬಂತು ಅಂದ ಕಾಲೇಜ್ ಬಿಡೋದು ಬೇರೆ, ಡೈಲಿ ಮನೆಗೆ ಹೋಗೋದು ಬೇರೆ. ಡೈಲಿ ಮನೆಗೆ ಹೋಗೋದಕ್ಕೆ ಲೆಕ್ಕ ಇಲ್ಲ. ಆ ವಾರಕ್ಕೊಮ್ಮೆ ವೀಕೆಂಡ್ ಬೇರೆ, ಆಮೇಲೆ ಟರ್ಮ್ ಎಂಡ್ ಬೇರೆ, ಆಮೇಲೆ ಇಯರ್ ಎಂಡ್ ಬೇರೆ, ಆಮೇಲೆ ಕೋರ್ಸ್ ಎಂಡ್ ಬೇರೆ. ಅದು ಲಿಂಗದೇಹ ಹೋದರೆ ಅಲ್ಲಿ ಕೋರ್ಸ್ ಮುಗಿದಾಗ ಲೆಕ್ಕ ಒಂದು, ಮತ್ತು ವಾಪಸ್ ಬರೋಪ್ಪ ಸಹ ಅದು ಮರಣನೇ ಒಂದು ರೀತಿ. ಮುಕ್ತಿರೇವ ಮುಕ್ತಿಯರಪಿ ಮರಣಾತ್ಮಕತ್ವಾತ್ ಮರಣ ಮಿತ್ಯಪಿ ಭವತಿ. ಸ್ಥೂಲದೇಹ ಪರಿತ್ಯಾಗಸ್ತು ವಿಶ್ರಂಸಮಾನಸ್ಸ ಇತ್ಯನೇನೈ ಉಕ್ತೋ ಭವತಿ. ಸ್ಥೂಲದೋಹ ಪರಿತ್ಯಾಗ ಬೇರೆ, ಪ್ರೇತ ದೇಹ ಒಂದೋದು ಬೇರೆ. ಅಗ್ನಿಸ್ಥಂ ಪರಮಾತ್ಮಾನಂ ಸಾಮಾನ್ಯ ಜ್ಞಾನತೋಪಿತು ಅಜಾನತಸ್ತು ಮುಕ್ತೌ ಚ ಜೀವಾಂತಸ್ಥಿತಮೀಶ್ವರಂ ನಿಯಾಮಕಂಚ ಜೀವಾನಾಂ ಮುಕ್ತಾನಾಮಪಿ ಸರ್ವದಾ ಗುಣಾನ್ ಸರ್ವೋತ್ತಮತ್ವಾದೀನ ವಿಜ್ಞಾಯ ಹರೇಸ್ತಥಾ ನೈವ ಮುಕ್ತಿರ್ಭವೇತ್ ತಸ್ಮಾತ್ ಕೃಚ್ಛ್ರಾತ್ ತತ್ ತದ್ ಅವದದ್ಯಮಃ ತಸ್ಯ ಗೋಪ್ಯತ್ವ ವಿಜ್ಞಪ್ತ್ಯೈ ತಥಾಪ್ಯಗ್ನಿಸ್ಥ ವೇದನಾತ್ ಸುಖಾಧಿಕ್ಯಂ ಭವೇನ್ಮುಕ್ತೌ ತಸ್ಮಾತ್ ತತ್ ಪೃಥಗೀರಿತಂ ಇತಿ ತತ್ವಸಾರೇ. ಆಚಾರ್ಯ ಕೋಟ್ ಮಾಡ್ತಾರೆ. ಇದೇ ಅರ್ಥನೇ ಯಾತಕ್ಕೆ ಮಾಡಬೇಕು ಅಂದರೆ, ತತ್ವಸಾರ ಅನ್ನೋ ಗ್ರಂಥದಲ್ಲಿ ಇದೇ ಅರ್ಥವನ್ನು ಹೇಳಿದ್ದಾರೆ ಉಪನಿಷತ್ತಿಗೆ. ಅಗ್ನಿಸ್ಥಂ ಪರಮಾತ್ಮಾನಂ ಸಾಮಾನ್ಯ ಜಾನತೋಪಿತು ಅಜಾನತಸ್ತು ಮುಕ್ತೌ ಚ ಜೀವಾಂತ ಸ್ಥಿತಮೀಶ್ವರಂ. ಸಾಮಾನ್ಯವಾಗಿ ಅಗ್ನಿಸ್ಥ ಪರಮಾತ್ಮ ಅಂತ ತಿಳ್ಕೊಳ್ತಾನೆ ಸಾಮಾನ್ಯವಾಗಿ, ಆದರೆ ಅದಕ್ಕೆ ಫಲ ಇದೆ ಇಲ್ಲ ಅಂತಲ್ಲ. ಆದರೆ ವಿಶೇಷ ಫಲ ಸಿಗೋದು ಯಾವಾಗ ಅಂದರೆ, ನಿಯಾಮಕ ವಿಶೇಷವಾಗಿದ್ದಾನೆ ತಿಳ್ಕೊಂಡಾಗ ಮಾತ್ರ. ನಿಯಾಮಕಂಚ ಜೀವಾನಾಂ ಮುಕ್ತಾನಾಮಪಿ ಸರ್ವದಾ, ಜೀವಾನಾಂ ನಿಯಾಮಕಂ ಮುಕ್ತಾನಾಮಪಿ ನಿಯಾಮಕಂ. ಸಂಸಾರಾವಸ್ಥೆಯಲ್ಲೂ ನಿಯಾಮಕ, ಮುಕ್ತಾವಸ್ಥೆ ನಿಯಾಮಕ ಅಂತ ವಿಶೇಷ ತಿಳ್ಕೋಬೇಕು. ಗುಣಾನ್ ಸರ್ವೋತ್ತಮತ್ವಾದೀನ್ ಅವಿಜ್ಞಾಯ ಹರಿಯಸ್ತದ, ಅವ ಸರ್ವೋತ್ತಮತ್ವ ಜ್ಞಾನ ಬರುತ್ತಾಗ. ಸಂಸಾರಾವಸ್ಥೆಯಲ್ಲಿ ಮಾತ್ರ ನಿಯಾಮಕ, ಮುಕ್ತನಾದ್ಮೇಲೆ ಅಲ್ಲ ಅಂತ ಹೇಳಿದರೆ ಅಲ್ಲಿ ನಿಯಾಮಕತ್ವ ಇಲ್ಲ ಅಂದಮೇಲೆ ಸಾಮ್ಯ ಬಂತು, ಸರ್ವೋತ್ತಮತ್ವ ಹೊರಟೋಯ್ತು. ಆದ್ದರಿಂದ ಮುಕ್ತಿಯಲ್ಲೂ ಕೂಡ ಪರಮಾತ್ಮ ಏನಾಗಿದ್ದಾನೆ, ನಿಯಾಮಕ ಅಂತ ಒಪ್ಪಬೇಕು. ಅವ ವಿಶೇಷ ಫಲ ಸಿಗುತ್ತೆ. ನೈವ ಮುಕ್ತಿರ್ ಭವೇತ್ ತಸ್ಮಾತ್, ತಿಳ್ಕೊಳ್ತಾರೆ ಮುಕ್ತಿ ಸಿಗೋದಿಲ್ಲ ಅವನಿಗೆ. ತಸ್ಮಾತ್ ಕೃಚ್ಛಾತ್ ತದವದ್ಯ ತತ್ ಅವದದ್ಯಮಃ. ಈ ಪಾಪ ನೋವಿನಿಂದ ಅಂದರೆ ಸಂಸಾರದಿಂದ ಜೀವ ಬಿಡುಗಡೆ ಹೊಂದೋದಿಲ್ಲ ತಪ್ಪು ತಿಳ್ಕೊಂಡ್ರೆ. ಅದಕ್ಕಾಗಿ ತತ್ ಅವದದ್ಯಮಃ ಯಮದೇವರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ತಸ್ಯ ಗೋಪ್ಯತ್ವ ವಿಜ್ಞಪ್ತಿ ತಥಾಪಿ ಅಗ್ನಿಸ್ಥ ವೇದನ, ಅದು ರಹಸ್ಯ. ಮತ್ತು ಅಗ್ನಿಸ್ಥ ವೇದನ ಒಂದು ಭಾಗ, ರಹಸ್ಯವಾಗಿರೋದು ಇನ್ನೊಂದು ಭಾಗ. ಸುಖಾಧಿಕ್ಯಂ ಭವನ್ ಮುಕ್ತವು, ಈ ತಿಳ್ಕೊಳ್ತಾ ಹೋದಂತೆ ಏನಾಗುತ್ತೆ, ದೇವರು ಸರ್ವೋತ್ತಮ ಅಂಥೇಳಿ ಎಷ್ಟೆಷ್ಟು ರೀತಿ ತಿಳ್ಕೊತೇವೋ ಅಷ್ಟರ ಮೇಲೆ ಆನಂದ ಮುಕ್ತಿಯಲ್ಲಿ ಆನಂದ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ವಿಶೇಷ ಜ್ಞಾನದಿಂದ ಮುಕ್ತಿಯಲ್ಲಿ ಆನಂದ ವೃದ್ಧಿ ಆಗುತ್ತೆ. ಬರೀ ಪಾಸಾದ ಕೋರ್ಸ್ ಮುಗೀತು, ಮೆರಿಟ್ ಬಂತು, ಕೆಲಸ ಸಿಕ್ತದೆ ತಕ್ಷಣ. ಇನ್ನೂ ಬಂತು ಇದರಲ್ಲೇ ಕರ್ಕೊಂಡು ಹೋಗ್ತಾರೆ, ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ, ಹುಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಸುಖಾಧಿಕ್ಯ ಬರಬೇಕಾದ್ರೆ ದೇವ್ರ ಬಗ್ಗೆ ಸರ್ವೋತ್ತಮತ್ವನ ಸುಮ್ಮನೆ ತಿಳ್ಕೊಂಡ್ರೆ ಸಾಲದು, ಎಷ್ಟೆಷ್ಟು ರೀತಿ ಸಾಧ್ಯ ಅಷ್ಟೆಷ್ಟು ತಿಳ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರಶ್ನೆ ಮಾಡ್ತಿದ್ದೆ ಅನಾಥ ಹೇಳೋದಕ್ಕೆ ಹೊರಟಿದ್ದಾರೆ. ಭವೇನ್ ಮುಕ್ತವು ತಸ್ಮಾತ್ ತತ್ ಪೃಥಗೀರಿತಮಿತಿ ತತ್ವಸಾರೆ. ಅದಕ್ಕೆ ಸಪರೇಟಾಗಿ ಇಶ್ಯೂನ ಇಟ್ಕೊಂಡು ಪರಮಾತ್ಮ ಮುಕ್ತರಿಯು ನಿಯಾಮಕ ಅಂಬೋದನ್ನು ಸ್ಪಷ್ಟ ಮಾಡ್ತಿದ್ದಾರೆ. ವಿಶಿಷ್ಟಾದ್ವೈತ ಮತ ಹೋಯ್ತಲ್ಲಿಗೆ ನಿಯಾಮಕತ್ವ ಆನಂದ ಸಾಮ್ಯ ಬಂದುಬಿಡ್ತಲ್ಲ, ಅಲ್ಲಿ ನಿಯಾಮಕತ್ವ ಏನು ಬಂತು? ಆನಂದ ಸಾಮ್ಯ ಬಂದ ಮೇಲೆ ನಿಯಾಮಕತ್ವ ಇಲ್ಲ, ಅದ್ರ ಖಂಡನೆ ಬಂದಾಗ ಲೆಕ್ಕ. ಈಗ ಏನೋ ನೋ ನೋ ನೋ, ಕರ್ಮದಿಂದ ಅಲ್ಲ. ಅಂದರೆ ಕರ್ಮ ಅಂದ್ರೆ ಏನರ್ಥ? ಜ್ಞಾನವೃದ್ಧಿಕರವಾದ ಕರ್ಮ. ಬರೀ ಕರ್ಮಕ್ಕೆ ಮಹತ್ವ ಯಾವಾಗಲೂ ಇಲ್ಲ, ಜ್ಞಾನವೃದ್ಧಿಕರವಾದ ಕರ್ಮ ಮಾಡಬೇಕು. ಇವತ್ತು ಉದಾಹರಣೆಗೆ ಹೇಳಿದ, ಕೋರ್ಸ್ ಇತ್ತು, ಕೆಲಸ ಸಿಕ್ಬಿಡ್ತು, ಸಂಬಳ ಕೊಟ್ಟರು, ಅವನಿಗೆ ಸರ್ವಿಸ್ ಆಗ್ತದೆ, ಸಂಬಳ ಜಾಸ್ತಿ ಮಾಡಿದರು. ಯಾತಕ್ಕೆ? ಜ್ಞಾನ ವೃದ್ಧಿ ಆಗುತ್ತೆ ಅಂಥೇಳಿ. ಅಲ್ಲಿ ಕಾನ್ಸೆಪ್ಟ್ ಇರೋದು ಸರ್ವಿಸ್ನ ಅರ್ಥ ಏನು ಅಂದರೆ ಅನುಭವ ಏನು ಮಾಡುತ್ತವನ್ನ ಹೆಚ್ಚಿನ ಯಾವುದೋ ಒಂದು ಇಶ್ಯೂ ಬಂತು ಸೀನಿಯರ್ ಕೇಳ್ತಾರೆ, ಯಾತಕ್ಕೆ ಅದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವನಿಗೆ ಅಂತ. ಇಂಥ ಕೇಸ್ ಡೀಲ್ ಮಾಡಿರ್ತಾರೆ. ಫ್ರೆಶ್ ಆಗಿದ್ದವ್ರಿಗೆ ಕೆಲವು ವಿಷಯ ಗೊತ್ತಿರೋದಿಲ್ಲ, ಅನುಭವದಿಂದ ಕೆಲವೇನಾಗಿ ಕೆಲಸ ಪೇಷಂಟ್ಸ್ ಹೇಳಿಬಿಡ್ತಾರೆ, ಡಾಕ್ಟ್ರೇ ಹೀಗೆ ಮಾಡಿದ ಅಷ್ಟರ ಮಟ್ಟಿಗೆ. ಹಳೆ ಪೇಷಂಟು ಹೊಸ ಡಾಕ್ಟ್ರಿಗಿಂತ ವಾಸಿ ಅಂತಾರಲ್ಲ, ತಾತ್ಪರ್ಯ ಡಾಕ್ಟ್ರಿಗಿಂತ ವಾಸಿ ಅಂತ ತಾತ್ಪರ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ ಅಂತ ಅರ್ಥ. ಎಕ್ಸ್ಪೀರಿಯನ್ಸಿ ಮಹತ್ವ ಇರೋದ್ರಿಂದ ಮಾತಾಡುತ್ತಾರೆ. ಸುಖಾಧಿಕ್ಯಂ ಭವೇನ್ ಮುಕ್ತೌ ತಸ್ಮಾತ್ ತತ್ ಪೃಥಗೀರಿತಮಿತಿ ತತ್ವಸಾರೇ ಸ್ಥಾಣು ಮನ್ನೇ ಅನುಸಂಯಂತಿ ಯಥಾಕರ್ಮ ತಥಾ ಶ್ರುತಂ ಇತ್ಯುಕ್ತ ಯಯೇಷು ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ ಇತಿ ವಚನಾಚ್ಚ ಜೀವೇಷು ಸ್ಥಿತೋ ಭಗವಾನ್ ಪೃಚ್ಛತೆ ಇತಿ ಸಿದ್ಧಂ. ಆದ್ದರಿಂದ ಪರಮಾತ್ಮ ಸ್ಥಾಣು ಮನ್ನೆ ಎಲ್ಲ ಮುಂದೆ ಬರೋ ವಾಕ್ಯಗಳೇ, ಇಲ್ಲಿರೋ ವಾಕ್ಯಗಳೆಲ್ಲ ಮಾತನ್ನು ಸಪೋರ್ಟ್ ಮಾಡ್ತಾ ಇವೆ. ಜೀವಸ್ಥಿತನಾದ ಮುಕ್ತ ಜೀವಸ್ಥಿತನಾದ ಪರಮಾತ್ಮರ ಬಗ್ಗೆ ಪ್ರಶ್ನೆ, ಉತ್ತರಣೂ ಅದೇ ಹೊರತು ಬರೀ ಸತ್ತ ಜೀವ ಇರ್ತಾನೆ ಹೇಳೋದು ಪ್ರಶ್ನೆ ಅಲ್ಲ. ಇದ್ಯಾಕೆ ಡೀಟೇಲಾಗಿ ಆಚಾರ ಹೇಳ್ತಾರೆ ಅಂದರೆ ಬೇರೆ ಅರ್ಥ ಬರೆದಾಕ್ಬಿಟ್ಟಿದ್ದಾರೆ. ಅದನ್ನು ಅರ್ಥ ಅಲ್ಲ ಅಂತ ಇಷ್ಟೆಲ್ಲ ಡೀಟೇಲಾಗಿ ಹೇಳಿ ಖಂಡನೆ ಮಾಡಬೇಕಲ್ಲ, ಅದಕ್ಕೆ ಹೇಳ್ತಿರೋದು. ಮೃತ ಜೀವೇ ಸ್ಥಿತೋ ಮುಕ್ತ ಜೀವೇ ಸ್ಥಿತಶ್ಚ ಉಭಯಾತ್ಮಕೋ ಭಗವಾನ್ ವಿವಿಕ್ಷಿತ ಇತ್ಯೇತಸ್ಮಾಚ ವಿರೋಧ. ಮೊದಲು ಪ್ರಶ್ನೆ ಮೃತ ಜೀವ, ಆಮೇಲೆ ಇಲ್ಲಿ ಸಂಸಾರಿ ಜೀವ, ಆಮೇಲೆ ಅದರಲ್ಲಿ ಬಾಡಿ ಬದಲಾಯಿಸಿದ ಜೀವ, ಮುಕ್ತನಾಗೋ ಜೀವ, ಎಲ್ಲರಿಗೂ ನಿಯಾಮಕ ಪರಮಾತ್ಮನೇ. ಗುಹ್ಯಂ ತತ್ಪರಮಂ ಬ್ರಹ್ಮ ಮ್ರಿಯಮಾಣಂ ಶರೀರಿಣಂ ಸಂಪ್ರಾಪ್ತಮಪಿ ಜೀವೇಶು ಜಾಗರ್ತಿ ಸ್ವಪಿತೇಶ್ವಪಿ ಇತಿ ಬ್ರಹ್ಮಾಂಡೇ. ಪರಮಾತ್ಮ ಜ್ಞಾನ ಬಹಳ ಗುಹ್ಯ ರಹಸ್ಯವಾದದ್ದು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಕ ಮ್ರಿಯಮಾಣಂ ಶರೀರಿಣಂ ಸಂಪ್ರಾಪ್ತಮಪಿ ಜೀವೇಶು ಜಾಗರ್ತಿ ಸ್ವಪಿತೇಶ್ವಪಿ ಇತಿ ಬ್ರಹ್ಮಾಂಡೇ. ಪರಮಾತ್ಮ ನಿಯಾಮಕನಾಗಿದ್ದಾನೆ, ಅವರೆಲ್ಲ ಮನೆಯದಾಗ ಎದ್ದಿರ್ತಾನೆ. ಇಂಥ ಮಹಿಮೆ ತಿಳ್ಕೊಂಡಷ್ಟು ಕೂಡ ದೇವರಲ್ಲಿ ಭಕ್ತಿ ಜಾಸ್ತಿ ಆಗೋದ್ರಿಂದ ಅದು ವಿಶೇಷವಾಗಿ ಆರಾಧನೆ ಮಾಡಬೇಕು ಎಂಬುದನ್ನು ತಿಳಿಸಿದರು. ಭಾಳ ವಿಸ್ತಾರವಾಗಿ ಇದಕ್ಕೆ ಟಿಪ್ಪಣಿಗಳು ಬೇಕಾದಷ್ಟಿದೆ. ವಿದೇಶಿ ಅವರದೆಲ್ಲ ಕೂಡ ಭಾಳ ವಿಸ್ತಾರವಾದ ಭಾಷ್ಯ ಟೀಕಾ, ಅದು ರಾಯರ ಖಂಡಾರ್ಥ ಇದೆ. ಮುಂದೆ ಭಾಳ ಭಾರಿ ಪ್ರಶ್ನೆ ಶುರುವಾಗುತ್ತಾಗ ಇಷ್ಟು ಹೇಳಿದ ಮೇಲೆ ಯಮದೇವರು ಸುಮ್ಮನೆ ಉತ್ತರ ಕೊಟ್ಟರಲ್ಲ, ಇದು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಉತ್ತರ ಕೊಡೋದಿಲ್ಲ, ಬೇರೆ ಏನಾದರೂ ಕೇಳ್ಕೊಂಡು ಶುರು ಮಾಡ್ತಾರೆ. ಈ ಪ್ರಶ್ನೆ ಕೇಳಕ್ಕೆ ಹೋಗಬೇಡ, ಬೇರೆ ಕೇಳಿಕೊ ಅಂತ ಹೇಳ್ತಾರೆ. ಭಾಳ ಸ್ವಾರಸ್ಯವಾದದ್ದು. ಆಗ ನಿಶ್ಚಿಕೇತ ಉತ್ತರ ಕೊಡ್ತಾರೆ ಅದಕ್ಕೆ, ಬೇರೆ ನಾನು ಬೇಕಾಗಿಲ್ಲ ಅಂಥೇಳಿ. ನಾಳೆ ಅದು, ಇದು ಭಾಳ ಮುಖ್ಯವಾದ ಅಂಶ. ಇದು ನಚಿಕೇತನನ್ನು ಯಮದೇವರು ಭಾರಿ ಮೆಚ್ಚಲಕ್ಕೆ ಕಾರಣವಾಗಿದ್ದು ಅದು ಕೊಡೋ ಉತ್ತರಗಳೀಗ. ಅದನ್ನು ಕೊಡೋದಿಲ್ಲ ಅಂತ ಅವರು ಕೊಡಲೇಬೇಕು ಅಂತ ನಚಿಕೇತ. ಈಗ ಅದನ್ನು ಏನು ಅಂಬೋದನ್ನು ನಾಳೆ ನೋಡೋಣ. ಹೌದು ಹೌದು, ರೂಢಿಯಲ್ಲಿ ಬಂದೇ ಇಲ್ಲ ಅದು, ಅವ್ರು ಉಪನಿಷತ್ತೆಲ್ಲ ಉಳ್ಕೊಂಡ್ಬಿಡುತ್ತೆ ಅಷ್ಟೇ. ಅಂಥದ್ದು ಬೇಕಾದಷ್ಟಿದೆ. ಯಾವುದನ್ನು ಹೇಳಿದ್ದಾರೋ ಅನುಷ್ಠಾನಕ್ಕೆ ಬಂದೇ ಇಲ್ಲ ಕೆಲವೆಲ್ಲ ಕೂಡ. ಭಾಗವತಲ್ಲಿ ಒತ್ತಿ ಹೇಳ್ತಾರೆ, ಪ್ರತಿನಿತ್ಯ ಸಂಧ್ಯಾ ವಂದ್ಯ ಕಾಲಕ್ಕೆ ಇವು ಶಿವಶಿವಾರ ರೂಪ ಸ್ತೋತ್ರ ಮಾಡಬೇಕು ಅಂತೇಳಿ, ಅದು ಬಂದೇ ಇಲ್ಲ. ಪ್ರತಿನಿತ್ಯ ಮಾಡಬೇಕು ಅಂತ ಹೇಳಿದ ಮಾತು ಬಿಟ್ಟೋಗ್ಬಿಟ್ಟಿದೆ. ಆದ್ದರಿಂದ ಕೆಲವೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಅನುಷ್ಠಾನಕ್ಕೆ ತಂದಿಲ್ಲ ಅಂಬೋದು ದೊಡ್ಡ ಅದು ಡಿಫೆಕ್ಟೇ. ಅದು ತರಬೇಕಾಗಿತ್ತು ಅಂತ ತುಂಬ ಬಿಟ್ಟೋಗಿ. ನಾರಾಯಣ ಮಂತ್ರ ಹೇಳ್ಕೊಡೋದು, ಪುರೋಹಿತ್ರ ಹೇಳ್ಕೊಡೋದು, ಮೂರನೇ ದಿವಸನೇ ಆಚಾರ್ಯ ಹೇಳಿದ ಮಾತದು. ಗಾಯತ್ರಿ ಆಚಾಂಜರಿಂ ದತ್ವ ಅಂತ ಹೇಳ್ತಾ, ಗಾಯತ್ರಿ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೆ. ಎಷ್ಟೋ ಜನ ಜನ್ಮಪೂರ್ತಿ ಅಷ್ಟಾಕ್ಷರ ಮಾಡದೆ ಹೋಗಿಬಿಡ್ತಾರೆ. ಪುರೋಹಿತರು ತಪ್ಪೋದು ಅಂತ ಹೇಳಿಸ್ಬೇಕೋ ಬೇಡ, ಅವ್ರಿಗೆ ಅದು ಗೊತ್ತೇ ಇರೋದಿಲ್ಲ. ಕೇಳಿದ್ರೆ ನಮ್ಮ ಪದ್ಧತಿ ಇಲ್ಲ ಅಂದ್ಬಿಡೋದು. ಪದ್ಧತಿ ಏನು ಬಂದು ನಿಮ್ಮ ಇರ್ಬೇಕಾದ್ರೆ ಪದ್ಧತಿ, ನಾವು ಖಾತೆ ಮಾಡೋ ಪದ್ಧತಿ ಇಲ್ಲ, ರಿಜಿಸ್ಟ್ರೇಷನ್ ಮಾಡೋ ಪದ್ಧತಿ ಇಲ್ಲ ಅಂತ ಏನರ್ಥ ಅದಕ್ಕೆ? ತಪ್ಪು ಮಾಡ್ತಾ ಅರ್ಥ ಅದು. ಹಾಂ, ಯಾವ ಮಾಡಿ ಬರೋದು ವೇಸ್ಟ್ ಆಗುತ್ತೆ, ಅದು ಇಲ್ಲದೆ ಹೋಗ್ಬಿಟ್ಟು ಸಂಧ್ಯಾ ಒಂದು ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೆ ಎಷ್ಟೋ ಜನ ಸಿದ್ಧಿ ಬರೋದಿಲ್ಲ. ಹಾಂ ಹಾಂ, ಅವೆಲ್ಲ ಗಾಯತ್ರಿ ಮಂತ್ರ, ನಾರಾಯಣ ಮಂತ್ರ ಕಂಪಲ್ಸರಿ, 1:3 ಅದು ಕಂಪಲ್ಸರಿ, ಮೂರೋಯ್ತು. ಕೃಷ್ಣ ಮಂತ್ರ ಎಕ್ಸ್ಟ್ರಾ, ಅದು ಇಷ್ಟು ಎಷ್ಟು ಪಟ್ಟು ಅಂತಿಲ್ಲ, 108 ಹೇಳಬೇಕು ಅದನ್ನು. ಮತ್ತೆ ಕಡಿಮೆ ಹೆಚ್ಚು ಇಲ್ಲ, 108 ಹೇಳಬೇಕು. ಇನ್ನು ಹೆಚ್ಚು ಬೇಕಾದ್ರೆ ಹೇಳ್ಬೋದು, ಕಡಿಮೆ ಅಂತ ಹೇಳಬಾರ್ದು. ಯಾವುದು ಹಂಸ ಮಂತ್ರ? ಅವೆಲ್ಲ 10 ಸೈ, ಎಷ್ಟು ಬೇಕಿಲ್ಲ. ಇವು ಮಾತ್ರ ಕಂಪಲ್ಸರಿ. ಹಂಸ ಮಂತ್ರದಲ್ಲೂ ಕೂಡ ಅಮಂತ್ರಕ ಸಮಂತ್ರಕ ಅನೇಕ ವ್ಯತ್ಯಾಸ ಉಂಟು, ಅದೆಲ್ಲ ಈಗ ಬೇಡ. ಅದು ಒಟ್ಟಿನ ಮೇಲೆ ಇವು ಇಂಪಾರ್ಟೆಂಟ್. ಅದು ಯಾಕೆ ಹೇಳಿದೆ ಅಂದರೆ ಸಂಪ್ರದಾಯ ಬಂದಿಲ್ಲ ಅಂತ ಹೇಳೋದಕ್ಕೆ ಹೇಳಿದೆ. ಎಷ್ಟೋ ವಿಷಯ ಬಂದಿಲ್ಲ, ಆದ್ದರಿಂದ ಯಾಜ್ಞ ಯಾರು ನಚಿಕೇತನ ಹೆಸರು ಕೂಡ ಹೇಳೋದಿಲ್ಲ. ಯಾವ ಹೋಮ ಮಾಡ್ತಾರೋ ನಚಿಕೇತನ ಹೆಸರು ಹೇಳೋದಿಲ್ಲ ಅಂದರೆ ಉಪನಿಷತ್ತಿನ ಜ್ಞಾನ ಇಲ್ಲ ಅಂತ ಅರ್ಥ. ಅದಕ್ಕೆ ಭಾಳ ತಪ್ಪಾಗುತ್ತೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.